ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಪ್ರಸ್ತುತಪಡಿಸುತ್ತಿದೆ ಬಾನುಲಿ ಪಾಠ. ಇಂದಿನ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ ಮೊದಲ ಸೆಮಿಸ್ಟರ್ನ ಸಮಾಜಶಾಸ್ತ್ರ ವಿಭಾಗದ ನಾಲ್ಕನೇ ಘಟಕವನ್ನು ಪಾಠ ಮಾಡುವವರು ಕುಣಿಗಲ್ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಪುಟ್ಟರಾಜು ಆರ್. ಇದೀಗ ಕೇಳೋಣ ಆರನೇ ಸಂಚಿಕೆ.
ತರಗತಿಗೆ ಹಾಜರಾಗಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತ. ಕುಟುಂಬದ ಬಗ್ಗೆ ನಾವು ಕಳೆದ ತರಗತಿಗಳಲ್ಲಿ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸಿದ್ದೀನಿ. ಹಾಗೆ ಕುಟುಂಬದ ಮತ್ತೊಂದು ಕೊನೆಯ ಒಂದು ಅಂಶ ಅಂತಂದರೆ ಕೇಂದ್ರ ಕುಟುಂಬ ಅಥವಾ ಮೂಲ ಕುಟುಂಬ ಅಂತೇಳಿ ಕರಿತೀವಿ. ಇದನ್ನು ಆಂಗ್ಲ ಭಾಷೆಯಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತೇಳಿ ಹೇಳ್ತೇವೆ. ಕುಟುಂಬದ ರಚನೆ ಮತ್ತು ಅದರಲ್ಲಿ ವಾಸಿಸುವ ಪೀಳಿಗೆಗಳ ಸಂಖ್ಯೆ ಆಧಾರದ ಮೇಲೆ ಕುಟುಂಬಗಳನ್ನು ಮೂಲ ಕುಟುಂಬ ಹಾಗೂ ವಿಸ್ತೃತ ಕುಟುಂಬ ಎಂಬುದಾಗಿ ವರ್ಗೀಕರಿಸಲಾಗಿದೆ. ಕುಟುಂಬದ ರಚನೆ ಮತ್ತು ಅದರಲ್ಲಿ ವಾಸಿಸುವ ಪೀಳಿಗೆಯ ಸಂಖ್ಯೆಯ ಆಧಾರದ ಮೇಲೆ ಕುಟುಂಬಗಳನ್ನು ಮೂಲ ಕುಟುಂಬ ಹಾಗೂ ವಿಸ್ತೃತ ಕುಟುಂಬ, ನ್ಯೂಕ್ಲಿಯರ್ ಫ್ಯಾಮಿಲಿ ಆ್ಯಂಡ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಎಂದು ವರ್ಗೀಕರಿಸಲಾಗಿದೆ. ಬಹಳ ಮುಖ್ಯವಾಗಿ ಗಂಡ ಹೆಂಡತಿಯರು ತಮ್ಮ ಅವಿವಾಹಿತ ಮಕ್ಕಳೊಂದಿಗೆ ವಾಸಿಸುವ ಕುಟುಂಬವನ್ನು ಜಿ ಪಿ ಮರ್ಡಾಕ್ ಎಂಬುವ ಸಮಾಜಶಾಸ್ತ್ರಜ್ಞರು ಮೂಲ ಕುಟುಂಬ ಎಂದು ಕರೆದಿದ್ದಾರೆ. ಗಂಡ ಹೆಂಡತಿಯರು ತಮ್ಮ ಅವಿವಾಹಿತ ಮಕ್ಕಳೊಂದಿಗೆ ವಾಸಿಸುವ ಕುಟುಂಬವನ್ನು ಜಿ ಪಿ ಮರ್ಡಾಕ್ ಎಂಬ ಸಮಾಜಶಾಸ್ತ್ರಜ್ಞರು ಮೂಲ ಕುಟುಂಬ ಎಂದು ಕರೆದಿದ್ದಾರೆ. ಗಂಡ ಹೆಂಡತಿ ಒಂದು ತಲೆಮಾರಿಗೆ ಸೇರಿದವರಾದರೆ ಅವರ ಮಕ್ಕಳು ಎರಡನೇ ತಲೆಮಾರಿಗೆ ಸೇರ್ತಾರೆ. ಈ ರೀತಿ ಅಸ್ತಿತ್ವದಲ್ಲಿರ್ತಕ್ಕಂಥ ಕುಟುಂಬ ಅದರಲ್ಲಿ ಹುಟ್ಟಿದ ಮಕ್ಕಳಿಗೆ ಕೇಂದ್ರ ಕುಟುಂಬ ಆಗ್ತದೆ. ಹಾಗೆಯೇ ಕುಟುಂಬದಲ್ಲಿ ಕನಿಷ್ಠ 3-4 ತಲೆಮಾರುಗಳಿಗೆ ಸಂಬಂಧಿಸಿದವರಿದ್ದರೆ ಅದನ್ನು ವಿಸ್ತೃತ ಅಥವಾ ಅವಿವಿಕ್ತ ಕುಟುಂಬ ಎಂದು ಕರೆಯುತ್ತೇವೆ. ನಾನು ಈಗಾಗಲೇ ತಮಗೆ ತಿಳಿಸಿದ್ದೇನೆ, ಇರಾವತಿ ಕರ್ವೆಯವರ ಪ್ರಕಾರ ಅವಿವಿಕ್ತ ಕುಟುಂಬ ಅಂದರೆ ಏನು? ಕನಿಷ್ಠ 3-4 ತಲೆಮಾರುಗಳಿಂದ ರಕ್ತ ಸಂಬಂಧಿಗಳ ಸಮೂಹವೊಂದು ಒಂದೇ ಮಾಳಿಗೆಯಡಿಯಲ್ಲಿ ವಾಸಿಸುತ್ತಾ, ಒಂದೇ ಆಹಾರವನ್ನು ಸೇವಿಸುತ್ತಾ, ಒಂದೇ ಮನೆಯಲ್ಲಿ ಸಾಮಾನ್ಯ ಪೂಜೆ ಪುನಸ್ಕಾರ ಸಾಮಾನ್ಯ ಆಸ್ತಿಯಲ್ಲಿ ಹೊಂದಿರತಕ್ಕಂಥ ಒಂದು ಕುಟುಂಬವನ್ನು ಅವಿಭಕ್ತ ಕುಟುಂಬ ಅಂತೇಳಿ ಈಗಾಗಲೇ ತಿಳಿಸ್ಕೊಡ್ತಾ ಕೇಂದ್ರ ಕುಟುಂಬದ ಬಗ್ಗೆ ನಮ್ಮ ಈ ಒಂದು ವಿಚಾರವನ್ನು ಹೇಳ್ತೇನೆ. ಕೇಂದ್ರ ಕುಟುಂಬ ಅಥವಾ ಮೂಲ ಕುಟುಂಬ ಅಥವಾ ಪ್ರಾಥಮಿಕ ಕುಟುಂಬ ಎಂಬುದಾಗಿ ಕೂಡ ಇದನ್ನು ಕರೆಯುತ್ತಿದ್ದಾರೆ. ಏಕೆಂದರೆ ಇವತ್ತು ಈ ಕುಟುಂಬಗಳು ಹೆಚ್ಚಿನ ಸಮಾಜದಲ್ಲಿ ಕಂಡುಬರತಕ್ಕಂಥ ಕುಟುಂಬಗಳ ಒಂದು ವಿಧ ಆಗಿದೆ. ಕೇಂದ್ರ ಕುಟುಂಬದಲ್ಲಿ ವಿವಾಹಿತ ಮಕ್ಕಳು ತಮ್ಮ ತಾಯಿ ತಂದೆಯರನ್ನು ತೊರೆದು ತಮ್ಮದೇ ಆಗಿರ್ತಕ್ಕಂಥ ಪ್ರತ್ಯೇಕ ಕುಟುಂಬವನ್ನು ಅರ್ಥಾತ್ ಕೇಂದ್ರ ಕುಟುಂಬ ಅಂತೇಳಿ ಹೇಳಬೇಕಾಗತ್ತೆ. ಅಂದರೆ ತಂದೆ ತಾಯಿಗಳಿಂದ ವಿವಾಹವಾದ ನಂತರ ಮಕ್ಕಳುಗಳು ತಂದೆ ತಾಯಿಯಿಂದ ದೂರ ಆಗಿ ಗ್ರಾಮೀಣ ಭಾಗದಲ್ಲಾಗ್ಬೋದು, ನಗರ ಪ್ರದೇಶದಲ್ಲಾಗ್ಬೋದು, ಕುಟುಂಬವನ್ನು ಸ್ಥಾಪಿಸ್ಕೊಳ್ಳೋದಕ್ಕೆ ನಾವು ಇದನ್ನು ಕೇಂದ್ರ ಕುಟುಂಬ ಅಂತೇಳಿ ಕರಿತೀವಿ. ಇಲ್ಲಿ ಹಿರಿಯರ ಬಿಗಿಯಾದ ನಿಯಂತ್ರಣ ಇಲ್ಲದೆ ಇರ್ಬೋದು ಮತ್ತು ಕುಟುಂಬದ ಗಾತ್ರ ಚಿಕ್ಕದಿರ್ಬೋದು ಮತ್ತು ಇಲ್ಲಿ ಹೆಚ್ಚು ಕುಟುಂಬದ ಸದಸ್ಯರು ಸ್ವತಂತ್ರವಾಗಿ ವ್ಯವಹರಿಸ್ತಕ್ಕಂಥ ಒಂದು ಲಕ್ಷಣ ಇರ್ಬೋದು ಮತ್ತು ವಿವಾಹಿತವಾಗಿರ್ತಕ್ಕಂಥ ಮಕ್ಕಳು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕುಟುಂಬದಲ್ಲಿ ಇರತಕ್ಕಂಥ ಸ್ಥಿತಿಯನ್ನು ಕೂಡ ನಾವಿದರಲ್ಲಿ ನೋಡ್ಬೋದು. ಹಾಗೆ ಈ ಒಂದು ಪ್ರತ್ಯೇಕವಾಗಿ ವಿವಾಹವಾಗಿರ್ತಕ್ಕಂಥವರು ವಾಸಿಸೋದ್ರಿಂದ ತಂದೆ ತಾಯಿ ಹಾಗೂ ಮಕ್ಕಳಲ್ಲಿ ಮಾನಸಿಕ ಹಾಗೂ ಭೌತಿಕ ಅಂತರ ಕೂಡ ನಿರ್ಮಾಣ ಆಗ್ತಕ್ಕಂಥ ಒಂದು ಲಕ್ಷಣ ಈ ಕುಟುಂಬದಲ್ಲಿದೆ. ಮತ್ತು ಹೆಚ್ಚಿನದಾಗಿ ಅವಿಭಕ್ತ ಕುಟುಂಬಗಳಲ್ಲಿ ಮತ್ತು ಇನ್ನಿತರೆ ಕುಟುಂಬದ ವಿಧಗಳಲ್ಲಿ ಸದಸ್ಯರಿಗೆ ಕುಟುಂಬದಲ್ಲಿ ವಾಸ ಮಾಡತಕ್ಕಂಥ ಸದಸ್ಯರುಗಳ ನಡುವೆ ಪರಸ್ಪರ ಅವಲಂಬನೆ ಇತ್ತು. ಆದರೆ ಕೇಂದ್ರ ಕುಟುಂಬ ಅಥವಾ ಮೂಲ ಕುಟುಂಬದಲ್ಲಿ ಈ ಪರಸ್ಪರ ಅವಲಂಬನೆ ಇರೋದಿಲ್ಲ. ಇಂದಿನ ಆಧುನಿಕ ನಾಗರಿಕ, ಅದರಲ್ಲೂ ಮುಖ್ಯವಾಗಿ ನಾವೆಲ್ಲ ಇವತ್ತು ವಾಸಿಸ್ತಕ್ಕಂಥ ಕೈಗಾರಿಕಾ ಸಮಾಜ, ನಗರ ಸಮಾಜಗಳಲ್ಲಿ ಕೇಂದ್ರ ಕುಟುಂಬಗಳ ಪ್ರಭುತ್ವವನ್ನು ನಾವಿವತ್ತು ಹೆಚ್ಚಾಗಿ ಕಾಣ್ಬೋದು. ಹಾಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲೂ ಕೂಡ ಈ ತರಹದ ಕುಟುಂಬಗಳನ್ನು, ಆಧುನಿಕ ಕೇಂದ್ರ ಕುಟುಂಬಗಳನ್ನು ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ ಅಥವಾ ರಾಷ್ಟ್ರಗಳಲ್ಲೂ ಕಾಣ್ಬೋದಾಗಿರ್ತಕ್ಕಂಥದ್ದು. ಟಿ ಬಿ ಬಟ್ಮೋರ್ ಅಂತಕ್ಕಂಥ ಸಮಾಜ ಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿರುವ ಹಾಗೆ ಕೇಂದ್ರ ಕುಟುಂಬದಲ್ಲೂ ಕೂಡ ಮತ್ತೆ ಎರಡು ಕುಟುಂಬದ ಪ್ರಕಾರಗಳನ್ನು ಗುರುತಿಸಿದ್ದಾರೆ. ಒಂದು ಸ್ವತಂತ್ರ ಕೇಂದ್ರ ಕುಟುಂಬ, ಮತ್ತೊಂದು ಅವಲಂಬಿತ ಕೇಂದ್ರ ಕುಟುಂಬ. ಟಿ ವಿ ಮಠಬೋರ್ರವರ ಅಭಿಪ್ರಾಯದಲ್ಲಿ ಕೇಂದ್ರ ಕುಟುಂಬ ವ್ಯವಸ್ಥೆಯಲ್ಲಿ ಮತ್ತೆ ಕುಟುಂಬದ ಎರಡು ಪ್ರಕಾರಗಳನ್ನು ಅವರು ಪಟ್ಟಿ ಮಾಡಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಅವುಗಳಲ್ಲಿ ಮೊದಲನೇದು ಸ್ವತಂತ್ರ ಕೇಂದ್ರ ಕುಟುಂಬ, ಎರಡನೇದು ಅವಲಂಬಿತ ಕೇಂದ್ರ ಕುಟುಂಬ. ಸ್ವತಂತ್ರ ಕೇಂದ್ರ ಕುಟುಂಬ ಅಂದರೆ ಏನು ಅನ್ನೋದನ್ನು ನಾನು ಈಗ ತಿಳಿಸ್ಕೊಡ್ತೀನಿ. ಸ್ವತಂತ್ರ ಕೇಂದ್ರ ಕುಟುಂಬ ಇತ್ತೀಚಿನ ಒಂದು ಸಾಮಾಜಿಕ ಬೆಳವಣಿಗೆ. ಕುಟುಂಬದ ವಿಧಗಳಲ್ಲಿ ಸ್ವತಂತ್ರ ಕೇಂದ್ರ ಕುಟುಂಬವು ಇತ್ತೀಚಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಒಂದು ಸಾಮಾಜಿಕ ಬೆಳವಣಿಗೆ ಆಗಿದೆ. ಇದು ಆಧುನಿಕ ಸಮಾಜಗಳಲ್ಲಿ ಮಾತ್ರವಲ್ಲದೆ ಎಲ್ಲ ಕಡೆಯೂ ಕೂಡ ಇದು ಕಂಡುಬರ್ತದೆ. ಅಂದರೆ ಕೈಗಾರೀಕರಣ ಹೆಚ್ಚಾದಂತೆಲ್ಲ, ಅರ್ಥಾತ್ ಔದ್ಯೋಗಿಕ ಪ್ರಮಾಣ ಹೆಚ್ಚಾದಂತೆಲ್ಲ, ಕುಟುಂಬ ತನ್ನ ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿರ್ತದೆ. ಅಂದರೆ ಪ್ರತ್ಯೇಕವಾಗಿ ಕುಟುಂಬದ ಸದಸ್ಯರು ಉದ್ಯೋಗ ಅವಕಾಶಗಳಿಂದ, ಶಿಕ್ಷಣ ಪಡೆದಿರೋದ್ರಿಂದ, ಉದ್ಯೋಗವನ್ನು ಅರಸುತ್ತಾ ಬಯಸುತ್ತಾ ವಲಸೆ ಹೋಗಿ ನಗರ ಪ್ರದೇಶಗಳಲ್ಲಿ ಕುಟುಂಬವನ್ನು ಸ್ಥಾಪನೆ ಮಾಡ್ಕೊಳ್ಳೋದನ್ನು ನಾವು ಸ್ವತಂತ್ರ ಕೇಂದ್ರ ಕುಟುಂಬ ಅಂತೇಳಿ ಕರಿಬೋದು. ಇದು ಮುಖ್ಯವಾಗಿ ಆರ್ಥಿಕ ಸ್ವಾವಲಂಬನೆ, ಶಿಕ್ಷಣದ ವ್ಯಾಪಕತೆ, ನಗರೀಕರಣ, ಔದ್ಯೋಗೀಕರಣ, ಪ್ರಜಾಸತ್ತಾತ್ಮಕ ಮೌಲ್ಯಗಳ ಪ್ರಭಾವ, ಬಹಳ ಮುಖ್ಯವಾಗಿ ವ್ಯಕ್ತಿವಾದದ ಪ್ರಾಬಲ್ಯ, ಹಾಗೆ ವೈಯಕ್ತಿಕ ಸಾಧನೆ. ನಾವು ಇತ್ತೀಚಿನ ದಿನಗಳಲ್ಲಿ ವೈಯಕ್ತಿಕವಾಗಿ ಇರುವುದಕ್ಕೆ ಅಥವಾ ನಾವು ಒಂದು ಏಕಾಂಗಿಯಾಗಿ ಇರುವುದಕ್ಕೆ ಅಥವಾ ನಮ್ಮ ಅಭಿಪ್ರಾಯಗಳನ್ನು ಹೇಳಿದಾಗ ಇನ್ನೊಬ್ಬರು ನಮ್ಮ ಅಭಿಪ್ರಾಯಗಳನ್ನು ಒಪ್ಪಿಕೊಳ್ಳದಿದ್ದಾಗ ಅಂಥವರ ಸಂಗಡ, ಅದು ಕುಟುಂಬದಲ್ಲಿನ ಸದಸ್ಯರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನಮ್ಮ ಅಭಿಪ್ರಾಯಗಳನ್ನು ಒಪ್ಪಿಕೊಳ್ಳದೇ ಇದ್ದಾಗ ನಾವು ಅಂಥವರ ಜೊತೆಯಲ್ಲಿ ಜೀವನ ಮಾಡೋದಕ್ಕೆ, ಬಾಳ್ವೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇದು ಇತ್ತೀಚಿನ ದಿನಗಳಲ್ಲಿ ಆಗಿರತಕ್ಕಂಥ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಅಂಶ. ಹಾಗೂ ಈ ಒಂದು ಸಂತೃಪ್ತಿಯ ಬಯಕೆ, ನಾವು ಭಾಳ ತೃಪ್ತಿಯಾಗಿರಬೇಕು, ಸಂತೃಪ್ತಿಯಾಗಿರಬೇಕು ಅನ್ನೋ ಆಸೆ ಆಕಾಂಕ್ಷೆ ನಮ್ಮ ವ್ಯಕ್ತಿಗಳಲ್ಲಿ ಇತ್ತೀಚಿನ ನಗರೀಕರಣ, ಕೈಗಾರೀಕರಣ ಮತ್ತು ಜನ ಹೆಚ್ಚಿನ ಸ್ತೋಮ ಉಂಟಾಗ್ತಕ್ಕಂಥ ನಗರ ಪ್ರದೇಶಗಳಲ್ಲಿ ಕಾಣ್ತಕ್ಕಂಥ ಒಂದು ಅಂಶ ಇದು. ಹಾಗೆ ಕುಟುಂಬದಲ್ಲಿ ಆಗ್ತಕ್ಕಂಥ ಕೆಲವು ಸಾಮಾಜಿಕ ಚಲನೆ, ಸೋಷಿಯಲ್ ಮೊಬಿಲಿಟಿ ಅಂತ ನಾವು ಏನು ಹೇಳ್ತೀವಿ, ಸಾಮಾಜಿಕ ಚಲನೆ, ಉದ್ಯೋಗೀಕರಣ, ನಗರೀಕರಣ, ವಲಸೆ, ಶಿಕ್ಷಣ ಮತ್ತು ವಾಣಿಜ್ಯ ವ್ಯಾಪಾರದಿಂದ ನಮಗಾಗಿರ್ತಕ್ಕಂಥ ಆರ್ಥಿಕ ಅನುಕೂಲತೆಗಳಿಂದ ನಾವು ಬಡತನದಿಂದ ಸಿರಿತನಕ್ಕೆ ಬಂದಿರ್ಬೋದು, ಅಥವಾ ಕಡಿಮೆ ಆದಾಯದ ಉದ್ಯೋಗದಿಂದ ಹೆಚ್ಚಿನ ಆದಾಯದ ಉದ್ಯೋಗ ಗಳಿಸಿರ್ಬೋದು, ಅಥವಾ ವಿದ್ಯಾಭ್ಯಾಸದ ಅವಧಿಯಿಂದ ನಮಗೆ ಉದ್ಯೋಗ ಅವಕಾಶ ಸಿಕ್ಕಿ ನಮ್ಮ ಜೀವನಾವಶ್ಯಕ ಒಂದು ವಸ್ತುಗಳನ್ನು ಕೊಳ್ಳೋದಕ್ಕೆ ಜೀವನ ಶೈಲಿ ಬದಲಾವಣೆ ಆಗಿರ್ಬೋದು, ಅದರಿಂದಲೂ ಕೂಡ ನಾವು ಸ್ವತಂತ್ರ ಕೇಂದ್ರ ಕುಟುಂಬದಂಥ ಎಲ್ಲ ಬದಲಾವಣೆಗಳನ್ನು ಮಾಡಿರೋದಕ್ಕೆ ಭಾಳ ವ್ಯಾಪಕತೆಗೆ ಕಾರಣ ಆಗಿದೆ ಅಂತ ಪರಿಗಣಿಸಬೇಕಾಗ್ತದೆ. ಎರಡನೇದಾಗಿ ಅವಲಂಬಿತ ಕೇಂದ್ರ ಕುಟುಂಬ. ಈ ಅವಲಂಬಿತ ಕೇಂದ್ರ ಕುಟುಂಬ ಇಂದಿನ ಆಧುನಿಕ ಪ್ರಪಂಚದಲ್ಲಿ ಅಷ್ಟೊಂದು ವ್ಯಾಪಕವಾಗಿಲ್ಲ ಅಂತ ಅಭಿಪ್ರಾಯವನ್ನು ಸಮಾಜ ವಿಜ್ಞಾನಿಗಳು ಹೊಂದಿದ್ದಾರೆ. ಅಂದರೆ ಸರಳ ಸಮಾಜಗಳಲ್ಲಿ, ಅರ್ಥಾತ್ ಆದಿವಾಸಿ ಸಮಾಜಗಳಲ್ಲಿ, ಕೈಗಾರಿಕಾ ಪೂರ್ವ, ಕೈಗಾರಿಕಾ ರಹಿತ ಸಮಾಜಗಳಲ್ಲಿ ಇಂತಹ ವಿಸ್ತೃತ ಕುಟುಂಬ ಅಥವಾ ಅವಿಭಕ್ತ ಕುಟುಂಬದ ಒಂದು ಭಾಗವಾಗಿರುವುದನ್ನು ನಾವು ಅವಲಂಬಿತ ಕೇಂದ್ರ ಕುಟುಂಬ ಅಂತೇಳಿ ಕರಿತೀವಿ. ಅಂದರೆ ವಿಸ್ತೃತ ಕುಟುಂಬ ಅಥವಾ ವಿಭಕ್ತ ಕುಟುಂಬದ ಒಂದು ಭಾಗವಾಗಿದ್ದು ಅದಕ್ಕೆ ಅಧೀನವಾಗಿರ್ತಕ್ಕಂಥ ಕುಟುಂಬವನ್ನು ನಾವು ಅವಲಂಬಿತ ಕೇಂದ್ರ ಕುಟುಂಬ ಅಂತ ಕರಿತೀವಿ. ಈ ಅವಲಂಬಿತ ಕೇಂದ್ರ ಕುಟುಂಬ ಇಂಡಿಪೆಂಡೆಂಟ್ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕೂಡ ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಇಂಡಿಪೆಂಡೆಂಟ್ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರಿತೀವಿ. ಎರಡು ಅಥವಾ ಅದಕ್ಕಿಂತ ಹೆಚ್ಚು ಕೇಂದ್ರ ಕುಟುಂಬಗಳು ಒಂದುಗೂಡಿ ವಿಸ್ತೃತ ಕುಟುಂಬಗಳಾಗುವುದುಂಟು. ಅಂದರೆ ವಿವಾಹಿತ ಮಕ್ಕಳು ತಮ್ಮ ತಂದೆ ತಾಯಿಯರ ಕುಟುಂಬದೊಂದಿಗೆ ಸೇರಿಕೊಳ್ಳುವುದರಿಂದ ವಿಸ್ತೃತ ಕುಟುಂಬಗಳು ನಿರ್ಮಾಣವಾಗುವವು ಎಂಬುದಾಗಿ ಸಮಾಜಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುಟುಂಬಗಳು ಹೆಂಗೆ ಆಗ್ತವೆ ಅಂತ ಹೇಳಿದೆ ನಾನು. ಅವಲಂಬಿತ ಕೇಂದ್ರ ಕುಟುಂಬಗಳು ಎರಡೂ ಅಥವಾ ಹೆಚ್ಚು ಕೇಂದ್ರ ಕುಟುಂಬಗಳು ಒಂದುಗೂಡಿ ಕುಟುಂಬವಾಗುವುದುಂಟು. ಅಂದರೆ ವಿವಾಹಿತ ಮಕ್ಕಳು ತಮ್ಮ ತಂದೆ ತಾಯಿಯರ ಕುಟುಂಬದೊಂದಿಗೆ ಸೇರಿಕೊಳ್ಳುವುದರಿಂದ ವಿಸ್ತೃತ ಕುಟುಂಬಗಳು ನಿರ್ಮಾಣವಾಗುವವು. ಬಹಳ ಮುಖ್ಯವಾಗಿ ಬಹುವಿವಾಹ ಪದ್ಧತಿಯಿಂದಲೂ ಕೂಡ ವಿಸ್ತೃತ ಕುಟುಂಬಗಳು ಉಂಟಾಗುವವು. ನಾನು ಕುಟುಂಬದ ವಿಧಗಳನ್ನು ತಮಗೆ ತಿಳಿಸ್ಕೊಳ್ಳುವಾಗ ಹೇಳಿದೆ, ವಿವಾಹದ ಆಧಾರದ ಮೇಲೆ ಬಹುಪತಿ ವಿವಾಹ ಕುಟುಂಬ, ಬಹುಪತ್ನಿ ವಿವಾಹ ಕುಟುಂಬ, ಏಕಪತಿ ಸತಿ ವಿವಾಹ ಕುಟುಂಬ ಅನ್ನೋದ್ರ ಬಗ್ಗೆ ಹೇಳ್ತಾ ನಾನು ಕೆಲವು ಉದಾಹರಣೆಗಳನ್ನು ಕೂಡ ನಿಮಗೆ ಕೊಟ್ಟೆ. ಅಲ್ಲಿ ಹೆಚ್ಚು ಜನ ಒಬ್ಬಳೇ ಹೆಣ್ಣು, ಅನೇಕ ಜನ ಪುರುಷರು ಆಕೆಗೆ ಗಂಡಳ ಆಗಿರ್ತಕ್ಕಂಥ, ಉದಾಹರಣೆಗಾಗಿ ದ್ರೌಪದಿ ಮತ್ತು ಪಾಂಡವರ ಒಂದು ಉದಾಹರಣೆಯನ್ನು ನಿಮಗೆ ಕೊಟ್ಟೆ. ಹಾಗೆ ಅನೇಕ ಪುರುಷರು ಒಬ್ಬಳಿಗೆ ಗಂಡರಾಗಿರ್ತಕ್ಕಂಥದ್ದನ್ನು ನೀಲಗಿರಿಯ ತೋಡರಲ್ಲೂ ಕೂಡ ನಾವು ಕಾಣಬಹುದು. ಇಂಥವು ಒಂದು ಇದನ್ನು ಹಾಗೆಯೇ ಬಹುಪತ್ನಿತ್ವ, ಹೆಚ್ಚು ಪತಿತ್ವನೂ ಕೂಡ ನಾವು ಇದರಲ್ಲಿ ಕಾಣ್ತಕ್ಕಂಥ ಸಂಗತಿ ಇದೆ. ಇಂಥ ಕುಟುಂಬಗಳು ಬಹುವಿವಾಹಿ ಕುಟುಂಬಗಳಿಂದ ನಾವು ಅವಲಂಬಿತ ಕೇಂದ್ರ ಕುಟುಂಬಗಳನ್ನು ಕಾಣ್ಬೋದು. ಇವು ಇದರಲ್ಲಿ ತಾಯಿ ತಂದೆ ಮತ್ತು ಎಲ್ಲ ಮಕ್ಕಳನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಬಹಳ ಮುಖ್ಯವಾಗಿ ಈ ಕೇಂದ್ರ ಕುಟುಂಬದಲ್ಲಿ ಪ್ರೌಢರ ಸದಸ್ಯತ್ವ, ಅಂದರೆ ವಯಸ್ಸಿಗೆ ಬರ್ತಕ್ಕಂಥ, ಈಗ ತಾನೇ ಒಂದು ತಾರುಣ್ಯಕ್ಕೆ ಕಾಲಿಕ್ತಕ್ಕಂಥ ಪ್ರೌಢರ ಸದಸ್ಯತ್ವ ಮೆಂಬರ್ಶಿಪ್ಪು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಕೇಂದ್ರ ಕುಟುಂಬ ಸ್ವತಂತ್ರವಾಗಿರಲಿ ಅಥವಾ ಅವಲಂಬಿತವಾಗಿರಲಿ, ಯಾವುದೇ ರೀತಿಯಾಗಿರಲಿ, ಇಲ್ಲಿ ಅನೇಕ ನಿಯಮಗಳ ಆಧಾರದ ಮೇಲೆ ನಿಂತಿದೆ. ಈ ನಿಯಮದಿಂದಾಗಿ ಕುಟುಂಬದ ಸದಸ್ಯರ ಒಳಗಡೆ ವಿವಾಹವಾಗುವಂತಿಲ್ಲ. ಅಂದರೆ ನಾವೇನು ಅವಲಂಬಿತ ಕೇಂದ್ರ ಕುಟುಂಬ ಅಂದ್ವಿ, ಕುಟುಂಬದೊಳಗಡೆನೇ ಇರತಕ್ಕಂಥ ಒಂದು ವಿವಾಹ ನಿಷಿದ್ಧ, ಅಂದರೆ ಅಣ್ಣ ತಂಗಿ ಅಕ್ಕ ತಮ್ಮ ಈ ಥರ ನಮ್ಮ ಒಳಗೇನೆ ಇರತಕ್ಕಂಥ ನಾವು ವಿವಾಹವಾಗ್ತಕ್ಕಂಥದ್ದು ಈ ಅಗಮ್ಯಗಮ ನಿಷೇಧ ಅಂತೇಳಿ ಕರಿತೀವಿ. ಅಗಮ್ಯಗಮನ ನಿಷೇಧ, ಟ್ಯಾಬು, ಇನ್ಸೆಸ್ಟ್ ಟ್ಯಾಬು ಅಂತೇಳಿ ಕರಿತೀವಿ. ನಾವು ಯಾರು ಯಾರನ್ನು ಮದುವೆ ಆಗಬೇಕು ಅಥವಾ ಅಕ್ಕ ತಂಗಿಯನ್ನು ಅಣ್ಣ ತಮ್ಮನನ್ನು ಈ ರೀತಿ ನಿಷೇಧ ಇದೆ, ಮದುವೆ ಆಗೋದು ಇಲ್ಲ. ಹೊರಗಡೆ ಮೂರನೇ ಒಂದು ರೀತಿಯಾಗಿ ನಾವು ಬೇರೆ ಕುಟುಂಬದಿಂದ ಅಥವಾ ಬೇರೆ ಊರಿಂದ ನಮ್ಮ ಒಂದು ಇದಕ್ಕೆ ಸಂಬಂಧಪಟ್ಟಾಗಿ ಅನೇಕ ವಿವಾಹದ ನಿಯಮಗಳಿಗೆ ಅನುಸಾರವಾಗಿ ಮದುವೆ ಆಗ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಅಂದರೆ ಏನು, ಈ ವಿವಾಹಿತ ಪ್ರೌಢ ವ್ಯಕ್ತಿಗಳು ಕನಿಷ್ಠ ಎರಡು ಕುಟುಂಬಗಳ ಸದಸ್ಯರಾಗಿರ್ತಾರೆ. ಈ ರೀತಿ ಏನು ಮದುವೆ ಆಗ್ತಕ್ಕಂಥ ಕುಟುಂಬದ ಇದ್ದಾರೆ ಅವರು ಎರಡು ಕುಟುಂಬದ ಸದಸ್ಯರಾಗ್ತಾರೆ, ಒಂದು ಪ್ರಶಿಕ್ಷಣದ ಕುಟುಂಬ, ಮತ್ತೊಂದು ಪ್ರಜನನ ಕುಟುಂಬ. ಈ ಪ್ರಶಿಕ್ಷಣ ಕುಟುಂಬ ಅಂತಂದರೆ ಹುಟ್ಟಿನಿಂದಲೇ ಸದಸ್ಯರಾಗಿರುವ ಕುಟುಂಬವನ್ನು ಸೂಚಿಸುವುದು. ಅವನು ಯಾವಾಗ ಹುಟ್ಟುತ್ತಾನೆ ಆ ಕುಟುಂಬದಲ್ಲೇ ಸದಸ್ಯರಾಗಿರ್ತಾನೆ. ಸಾಮಾಜಿಕ ಜೀವನಕ್ಕೆ ಅಗತ್ಯವಾದ ಜೀವನ ಶಿಕ್ಷಣದ ಆರಂಭಿಕ ಪಾಠಗಳನ್ನು ವ್ಯಕ್ತಿಯು ಈ ಕುಟುಂಬದಲ್ಲಿ ಪಡೆಯುವನಾದ್ದರಿಂದ ಇದನ್ನು ಪ್ರಶಿಕ್ಷಣ ಕುಟುಂಬ ಅಂತ ಕರಿತೀವಿ. ಆ ಕುಟುಂಬದ ಒಳಗಡೆನೆ ಆ ಹೊಸದಾಗಿ ಹುಟ್ಟಿರ್ತಕ್ಕಂಥ ಮಗುವಿಗೆ ಹಂತ ಹಂತವಾಗಿ ಒಂದು ಟ್ರೈನಿಂಗನ್ನು ಕೊಟ್ಟು ಅದನ್ನು ಪ್ರಶಿಕ್ಷಣ ಕುಟುಂಬ ಅಂತೇಳಿ ಕರಿತೀವಿ. ಈ ಕುಟುಂಬದಲ್ಲಿ ವ್ಯಕ್ತಿ ತನ್ನ ತಂದೆ ತಾಯಿ ಸೋದರ ಸೋದರಿಯರ ಜೊತೆಗೆ ವಾಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು, ಒಂದು ಲಕ್ಷಣವನ್ನು ನಾವು ಕಾಣ್ಬೋದು. ಇನ್ನು ಎರಡನೇದಾಗಿ ಪ್ರಜನನದ ಕುಟುಂಬ ವಿವಾಹದ ನಂತರ ಮಾತ್ರ ಸ್ಥಾಪಿಸಲ್ಪಡುವ ಕೇಂದ್ರ ಕುಟುಂಬವಾಗಿರುವುದು. ಇದು ವಿವಾಹ ಆದ ನಂತರ ಸ್ಥಾಪನೆ ಆಗ್ತಕ್ಕಂಥ ಕೇಂದ್ರ ಕುಟುಂಬ. ಇಲ್ಲಿ ಲೈಂಗಿಕ ಬಯಕೆ ಈಡೇರಿಕೆ ಮತ್ತು ಸಂತತಿ ನಿರ್ಮಾಣವೇ ಮುಖ್ಯ ಉದ್ದೇಶವಾಗಿರುವುದು. ಅಂದರೆ ಪ್ರಜನನ ಅಂದರೆ ನಿಮಗಾಗಲೇ ಗೊತ್ತಿರುವ ಹಾಗೆ ಮಕ್ಕಳನ್ನು ಪಡೀತಕ್ಕಂಥದ್ದು. ನಾವು ಮಕ್ಕಳನ್ನು ಪಡೆಯಬೇಕಾದರೂ ಕೂಡ ಕೆಲವು ಸಾಮಾಜಿಕ ನಿಯಮಗಳನ್ನು, ಸಮಾಜ ಒಳಗೊಂಡಿರ್ತಕ್ಕಂಥ ನಿಯಮಗಳನ್ನು, ಕಾನೂನು ಕಟ್ಟಳೆಗಳನ್ನು ಪಾಲಿಸಬೇಕಾಗ್ತದೆ. ಇಲ್ಲಿ ಲೈಂಗಿಕ ಬಯಕೆಯ ಈಡೇರಿಕೆ ಮತ್ತು ಸಂತತಿ ನಿರ್ಮಾಣದ ಮುಖ್ಯ ಉದ್ದೇಶ ಆಗಿದ್ದು, ವಿವಾಹದ ಮೂಲಕ ಸ್ಥಾಪಿತವಾಗುವ ಈ ಕುಟುಂಬದಲ್ಲಿ ಗಂಡ ಹೆಂಡತಿ ಮತ್ತು ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು ಇಂತಹ ಕುಟುಂಬದಲ್ಲಿ ಸದಸ್ಯರಾಗಿರ್ತಾರೆ. ಇದರಲ್ಲಿ ಯಾರೇ ಎರಡೂ ಬಗೆಯ ಕೇಂದ್ರ ಕುಟುಂಬಗಳು ಬಹುತೇಕ ಒಂದೇ ಬಗೆಯ ಕೌಟುಂಬಿಕ ರಚನೆಯನ್ನು ಹೊಂದಿವೆ. ಯಾವ್ಯಾವು? ಪ್ರಶಿಕ್ಷಣ ಕುಟುಂಬ ಮತ್ತು ಪ್ರಜನನದ ಕುಟುಂಬ. ಈ ಎರಡೂ ಬಗೆಯ ಕೇಂದ್ರ ಕುಟುಂಬಗಳು ಬಹುತೇಕ ಒಂದೇ ಬಗೆಯ ಕೌಟುಂಬಿಕ ರಚನೆಯನ್ನು ಹೊಂದಿವೆ. ಇವುಗಳ ಮುಖ್ಯ ವ್ಯತ್ಯಾಸ ಅಂದರೆ ಪ್ರಶಿಕ್ಷಣದ ಕುಟುಂಬದಲ್ಲಿ ವ್ಯಕ್ತಿಯು ಗಂಡ ಅಥವಾ ಹೆಂಡತಿಯ ಪಾತ್ರದಲ್ಲಿರಬೇಕಾಗುವುದು. ಪ್ರಶಿಕ್ಷಣ ಕುಟುಂಬದಲ್ಲಿ ವ್ಯಕ್ತಿಯು ಗಂಡ ಅಥವಾ ಹೆಂಡತಿಯ ಪಾತ್ರದಲ್ಲಿರಬೇಕು, ತಂದೆ ಅಥವಾ ತಾಯಿ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥದ್ದನ್ನು ಇರ್ಬೋದು ಅಂತೇಳಿ ನಾವು ತಿಳ್ಕೋಬೇಕಾಗ್ತದೆ. ಕೇಂದ್ರ ಕುಟುಂಬ ಇತರ ಯಾವುದೇ ಬಗೆಯ ಕುಟುಂಬಕ್ಕಿಂತಲೂ ಹೆಚ್ಚು ಸಾರ್ವತ್ರಿಕವಾಗಿರ್ತಕ್ಕಂಥದ್ದು ಕೇಂದ್ರ ಕುಟುಂಬ ಇತರ. ಯಾಕಂದರೆ ಇದನ್ನೇ ನ್ಯೂಕ್ಲಿಯರ್ ಫ್ಯಾಮಿಲಿ ಅನ್ನೋದು ನಾವು ಕೇಂದ್ರ ಕುಟುಂಬ ಅಂತ ಏನು ಹೇಳ್ತೀವಿ ನಾವು, ಈ ಕೇಂದ್ರ ಕುಟುಂಬ ಇತರ ಯಾವುದೇ ಬಗೆಯ ಕುಟುಂಬಕ್ಕಿಂತಲೂ ಹೆಚ್ಚು ಸಾರ್ವತ್ರಿಕವಾದುದಾಗಿದೆ. ಮಾನವಶಾಸ್ತ್ರಜ್ಞರಾಗಿರ್ತಕ್ಕಂಥ ಲವಿ ಹೇಳುವಂತೆ ಗಂಡ ಹೆಂಡತಿ ಮತ್ತು ಅಪ್ರಬುದ್ಧರಾದ ಮಕ್ಕಳು ವಿಸ್ತೃತ ಸಮುದಾಯದ ಒಂದು ಘಟಕವಾಗಿ, ಮಾನವಶಾಸ್ತ್ರಜ್ಞ ಲವಿ ಹೇಳುವಂತೆ ಗಂಡ ಹೆಂಡತಿ ಮತ್ತು ಅಪ್ರಬುದ್ಧರಾದ ಮಕ್ಕಳು ವಿಸ್ತೃತ ಸಮುದಾಯದ ಒಂದು ಘಟಕವಾಗಿ ಎಲ್ಲ ಕಡೆಗಳಲ್ಲೂ ಕಾಣಬರುತ್ತಾರೆ. ನಾಗರಿಕ ಹಾಗೂ ಆದಿವಾಸಿ ಸಮಾಜಗಳೆರಡರ ಬಗೆಗೂ ಕೂಡ ಈ ಮಾತು ನಿಜವಾದುದಾಗಿದೆ. ಟಿ.ಬಿ. ಬಟ್ಮೋರ್ ಎಂಬುವ ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಕೇಂದ್ರ ಕುಟುಂಬವು ನಿರ್ವಹಿಸ್ತಾ ಬರ್ತಕ್ಕಂಥ, ಅಂದರೆ ಏನೇನು ಕೆಲಸಗಳನ್ನು ಮಾಡ್ತಾ ಬಂದಿದೆ ಅನ್ನೋದನ್ನು ನೋಡಿದರೆ, ಲೈಂಗಿಕ, ಪ್ರಜನಾತ್ಮಕ, ಆರ್ಥಿಕ, ಶೈಕ್ಷಣಿಕ ಕಾರ್ಯಗಳ ಅನಿವಾರ್ಯತೆಯಿಂದಾಗಿ ಅದು ಹೆಚ್ಚು ಸಾರ್ವತ್ರಿಕವಾಗಿದೆ. ಅಂದರೆ ಕೇಂದ್ರ ಕುಟುಂಬ ಇವತ್ತು ಈ ಕಾರ್ಯಗಳಿಂದ ಹೆಚ್ಚು ಸಾರ್ವತ್ರಿಕವಾಗಿದೆ. ಕೆಲವು ಆದಿವಾಸಿ ಸಮುದಾಯಗಳಲ್ಲಂತೂ ಕೂಡ ಏನು ಅವಿವಾಹಿತರಾಗಿ ಕೌಟುಂಬಿಕ ನೆಲೆಯಿಲ್ಲದವರು ಒಳ್ಳೆ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗಲ್ಲ, ದಮನೀಯ ಜೀವನ ನಡೆಸಬೇಕಾಗ್ತದೆ ಎಂದು ಲೆವಿಸ್ಟ್ರಾಸ್ ಒಂದು ಕಡೆ ಅಭಿಪ್ರಾಯ ಪಡ್ತಾರೆ. ಯಾಕೆಂದರೆ ಅನಿವಾರ್ಯತೆ, ಇದು ಕೇಂದ್ರ ಕುಟುಂಬ ಇರಲೇಬೇಕು. ಕೇಂದ್ರ ಕುಟುಂಬ ಇಲ್ಲದೇ ಇದ್ದರೆ ನಾವು ಜೀವನ ನಮ್ಮದು ದುಸ್ತರ ಆಗ್ತದೆ ಅನ್ನೋದು ಮಾತನ್ನು ಲೆವಿಸ್ಟ್ರಾಸ್ ಅವರು ಹೇಳ್ತಾರೆ. ಆದರೆ ಇಂದು ಆಧುನಿಕ ಸಮಾಜಗಳಲ್ಲಂತೂ ಕುಟುಂಬವೆಂದರೆ ಅದು ಸಾಮಾನ್ಯವಾಗಿ ಕೇಂದ್ರ ಕುಟುಂಬವೇ ಆಗಿರುವಂತೆ ಇದೆ. ಈ ಎಲ್ಲ ಕಡೆ ನೋಡಿದರೂ ಕೂಡ ಇವತ್ತು ನಾವು ಗಂಡ ಹೆಂಡತಿ ಮಕ್ಕಳು ಅನ್ನೋವಂಥ ಸ್ಥಿತಿ ಉಂಟಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಷ್ಟು ನಾನು ನಿಮಗೆ ತಿಳಿಸಿರ್ತಕ್ಕಂಥ ಒಂದು ಕುಟುಂಬದ ಪ್ರಕಾರಗಳು. ಈಗ ಕುಟುಂಬದ ವಿಷಯದಲ್ಲಿ ಕೊನೆಯ ಒಂದು ಅಂಶಗಳನ್ನು ನಾವು ನೋಡ್ತಾ, ಕುಟುಂಬದ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತಂದರೆ ಭಾಳ ಮುಖ್ಯವಾಗಿ ಏನು ಬದಲಾಗ್ತಕ್ಕಂಥ ಕುಟುಂಬದ ಸ್ವರೂಪ, ಕುಟುಂಬ ಯಾವ ರೀತಿ ಬದಲಾವಣೆಗಳನ್ನು ಹೊಂದ್ತಾ ಇದೆ, ಏನು ಅದರ ಸ್ಥಿತಿಗತಿ ಏನು ಅಂತಕ್ಕಂದರೆ, ಬದಲಾವಣೆಗಳಿಗೆ ಒಳಪಟ್ಟಿರ್ತಕ್ಕಂಥ, ಯಾಕಂದರೆ ಈ ಸಮಾಜವು ನಿಂತ ನೀರಿರದೆ ಅರಿಯುತ್ತಿರುವ ನೀರಿನಂತೆ ಸದಾ ಪರಿವರ್ತನೆಗಳನ್ನು ಬದಲಾವಣೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಆಗರ ಸಮುದ್ರ ಇದಾಗೆ, ಇದು ಬದಲಾವಣೆ ಆಗ್ತಲೇ ಇರ್ತದೆ. ಈ ಪರಿವರ್ತನೆ ಜಗದ ನಿಯಮ, ನಿಸರ್ಗದ ನಿಯಮ. ಹಾಗಾಗಿ ಕುಟುಂಬವು ಕೂಡ ಒಂದು ಗತಿಶೀಲವಾಗಿರ್ತಕ್ಕಂಥ ಒಂದು ಸಂಸ್ಥೆ, ಇದು ಕೂಡ ಬದಲಾವಣೆಗೆ ಒಳಗಾಗಿರ್ತಕ್ಕಂಥ ಒಂದು ಸಂಸ್ಥೆ. ಕಾಲದಿಂದ ಕಾಲಕ್ಕೆ, ಸಮಯದಿಂದ ಸಮಯಕ್ಕೆ, ಪರಿಸ್ಥಿತಿಗೆ ಅನುಗುಣವಾಗಿ ಕುಟುಂಬ ಪರಿವರ್ತನೆ ಹೊಂದುತ್ತಾ ಬರ್ತಾ ಇದೆ. ಇಂದಿನ ಆಧುನಿಕ ಕಾಲದಲ್ಲಿ ಆಧುನಿಕ ಕುಟುಂಬ ತನ್ನ ಸ್ವರೂಪ ಹಾಗೂ ಕಾರ್ಯಗಳ ಒಂದು ಅಂಶಗಳಲ್ಲಿ ಕಳೆದ ಹಿಂದಿನ ವರ್ಷಗಳಿಗಿಂತಲೂ ಹಿಂದಿನ ದಿನಗಳಲ್ಲಿ ಕುಟುಂಬ ಅನೇಕ ಬದಲಾವಣೆಗಳ ಅಂಶಗಳನ್ನು ಒಳಗೊಂಡಿದೆ. ಇಂದಿನ ಸಾಂಪ್ರದಾಯಿಕ ಅಂಶಗಳು ಇವತ್ತು ಎಲ್ಲೂ ಕೂಡ ಅಷ್ಟಾಗಿ ಕಾಣಬರೋದಿಲ್ಲ. ಅನೇಕ ಬದಲಾವಣೆಗಳು ಕುಟುಂಬದ ರಚನೆ, ಮತ್ತು ಕಾರ್ಯಕ್ಷೇತ್ರಗಳಲ್ಲಿ ಸಂಭವಿಸಿ ಕುಟುಂಬದ ಸ್ವರೂಪ ಮತ್ತು ಸ್ವಭಾವಗಳಲ್ಲಿ ಬದಲಾವಣೆಗಳನ್ನು ತರುವಲ್ಲಿ ಪ್ರಮುಖ ಪಾತ್ರವನ್ನು ಬೀರಿದವೆ ಅಂದರೆ ತಪ್ಪಾಗಲಾರದು. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕುಟುಂಬದ ಕಾರ್ಯಗಳಲ್ಲಿನ ಬದಲಾವಣೆಗಳನ್ನು ಸಮಾಜಶಾಸ್ತ್ರಜ್ಞರು ಈ ಮುಂದಿನಂತೆ ತಿಳಿಸಿದ್ದಾರೆ. ಅವುಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ನಾನು ವಿವರವಾಗಿ ಹೇಳ್ತೇನೆ. ಕುಟುಂಬದ ಕಾರ್ಯಗಳಲ್ಲಿ ಆಗಿರತಕ್ಕಂಥ ಬದಲಾವಣೆಗಳು ಏನು, ಕುಟುಂಬದ ಸಾಂಪ್ರದಾಯಿಕ ಕಾರ್ಯಗಳಲ್ಲಿ ಇಂದು ಅನೇಕ ಬದಲಾವಣೆಗಳು ಅರ್ಥಾತ್ ಪರಿವರ್ತನೆಗಳಾಗಿವೆ. ಆದರೆ ಕುಟುಂಬದ ಎಲ್ಲ ಕಾರ್ಯಗಳು ಕೂಡ ಒಂದೇ ಗತಿಯಲ್ಲಿ, ಒಂದೇ ದಿಕ್ಕಿನಲ್ಲಿ, ಒಂದೇ ಪ್ರಮಾಣದಲ್ಲಿ ಪರಿವರ್ತನೆ ಹೊಂದಿಲ್ಲ. ಅಂದರೆ ಹಿಂದಿನ ಸಾಂಪ್ರದಾಯಿಕ ಸ್ಥಿತಿ ಗತಿ ಇವತ್ತಿನ ಆಧುನಿಕ ಸ್ಥಿತಿ ಗತಿ ಒಂದೇ ರೀತಿಯಲ್ಲಿ ಸಂಪೂರ್ಣವಾಗಿ ಬದಲಾವಣೆಗಳನ್ನು ಹೊಂದಿಲ್ಲ. ಬದಲಾವಣೆ ಆಗಿದೆ ನಿಜ, ಆದರೆ ಸಂಪೂರ್ಣ ಬದಲಾವಣೆಗಳು ಆಗಿಲ್ಲ. ಕೆಲವು ಕಾರ್ಯಗಳು ಅಲ್ಪ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಹೊಂದಿವೆ, ಹಾಗೆ ಕುಟುಂಬ ಕೆಲವು ಕಾರ್ಯಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದೆ, ಮತ್ತು ಇನ್ನೂ ಕೆಲವು ಕುಟುಂಬ ಕೆಲವು ಅಂಶಗಳಲ್ಲಿ ಕುಟುಂಬ ತನ್ನ ಕಾರ್ಯಗಳನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಅನ್ನೋದು ನಾವು ಕಂಡುಕೊಳ್ತಕ್ಕಂಥ ಒಂದು ಅಂಶ ಆಗಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಲೈಂಗಿಕ ಆಸಕ್ತಿಗಳನ್ನು ನಿಯಂತ್ರಿಸುವ ಕುಟುಂಬದ ಕಾರ್ಯ, ಲೈಂಗಿಕ ಆಸಕ್ತಿಗಳನ್ನು ನಿಯಂತ್ರಿಸ್ತಕ್ಕಂಥ ಕುಟುಂಬದ ಕಾರ್ಯ. ಏನು ನಾವು ಲೈಂಗಿಕ ಆಸಕ್ತಿಗಳಿದೆ ಅದನ್ನು ಕುಟುಂಬ ಕೆಲವು ಅಂಶಗಳಲ್ಲಿ ನಿಯಂತ್ರಿಸ್ತಾ ಹೋಗ್ತದೆ. ನಾವು ನಮಗೆ ಒಂದು ಪ್ರಾಯ ಅಥವಾ ಒಂದು ಸ್ಥಿತಿಗತಿ ಇದೆ ಅಂತಂದು ನಾವು ಯಾವುದೇ ರೀತಿಯಾಗಿ ನಾವು ಲೈಂಗಿಕತೆಯನ್ನು ಎಲ್ಲೆಂದರಲ್ಲಿ ಯಾವಾಗಂದ್ರೆ ಆವಾಗಲೇ ಮಾಡ್ಕೊಳ್ಳೋದಕ್ಕೆ ಸಮಾಜ ಅವಕಾಶವನ್ನು ಕೊಟ್ಟಿಲ್ಲ, ಮುಕ್ತ ಅವಕಾಶವನ್ನು ಕೊಟ್ಟಿಲ್ಲ. ಕೆಲವು ನೀತಿ ನಿಯಮ ಮತ್ತು ಕೆಲವು ರೂಢಿ ಸಂಪ್ರದಾಯಗಳು ಹಾಗೂ ಅವುಗಳಿಗೆ ಅನುಸಾರವಾಗಿ ನಾವು ಲೈಂಗಿಕತೆಯನ್ನು ತೃಪ್ತಿಪಡಿಸಿಕೊಳ್ಳಬೇಕಾದಂಥ ಸ್ಥಿತಿ ನಮ್ಮ ಸಮಾಜದಲ್ಲಿ ಕುಟುಂಬದಲ್ಲಿ ಇದೆ. ಅಂಥ ಒಂದು ಒಳ್ಳೆಯ ಒಂದು ಸತ್ಯವನ್ನು ತತ್ವವನ್ನು ಕಲಿಸ್ಕೊಡ್ತಕ್ಕಂಥದ್ದು ನಾನು ಹಿಂದೆ ನಿಮಗೆ ತಿಳಿಸಿದಾಗೆ ಸಾಮಾಜೀಕರಣದ ಮೂಲಕ ಕುಟುಂಬದಲ್ಲಿ ಅಂತ. ಹಾಗಾಗಿ ಈ ಲೈಂಗಿಕ ಆಸಕ್ತಿಗಳನ್ನು ನಿಯಂತ್ರಿಸುವ ಕುಟುಂಬದ ಕಾರ್ಯ ಗಣನೀಯ ಬದಲಾವಣೆಗೆ ಒಳಗಾಗದೆ ಹಾಗೆಯೇ ತನ್ನ ಒಂದು ವಿವಾಹ ಎಂಬ ಸಂಸ್ಥೆಯ ಮೂಲಕ ಮದುವೆಗಳನ್ನು ವಿವಾಹಗಳನ್ನು ಮಾಡಿಕೊಂಡು ಜನ ಸಮಾಜದಲ್ಲಿ ಲೈಂಗಿಕ ಬಯಕೆಗಳನ್ನು ತನ್ನ ಲೈಂಗಿಕ ಆಸಕ್ತಿಯನ್ನು ಪೂರೈಸಿಕೊಳ್ತಕ್ಕಂಥ ಒಂದು ಕೆಲಸವನ್ನು ಅಂದು ಮಾಡ್ತಾ ಇತ್ತು, ಇವತ್ತು ಕೂಡ ಮಾಡ್ತಾ ಇದೆ. ವಿವಾಹದ ಚೌಕಟ್ಟಿನಲ್ಲಿಯೇ ಕೂಡ ನಾವು ಲೈಂಗಿಕ ಬಯಕೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕೆಲಸವನ್ನು ಕುಟುಂಬ ನಡೆಸ್ಕೊಡ್ತಾ ಇದೆ. ಆದರೆ ವಿವಾಹದ ಪೂರ್ವದಲ್ಲಿ ಯಾವುದೇ ಕಾರಣಕ್ಕೆ ನಾವು ಲೈಂಗಿಕ ಆಕಾಂಕ್ಷೆಗಳನ್ನು ಇಟ್ಕೊಳ್ಳುವಂತಿಲ್ಲ ಅನ್ನೋದು ಕೂಡ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಆ ಕುಟುಂಬದಲ್ಲಿರ್ತಕ್ಕಂಥ ಕಿರಿಯ ಸದಸ್ಯರಿಗೆ ಹೇಳ್ತಕ್ಕಂಥದ್ದನ್ನು ಕೂಡ ನಾವು ಈ ವಿಚಾರವನ್ನು ನೋಡ್ಬೋದು. ಎರಡನೇದಾಗಿ ಕುಟುಂಬದ ಸಂತಾನೋತ್ಪತ್ತಿ ಅಥವಾ ಪ್ರಜೋತ್ಪತ್ತಿಯ ಕಾರ್ಯ, ಏನು ಲೈಂಗಿಕ ಆಸಕ್ತಿಗಳನ್ನು ಈಡೇರಿಸಿಕೊಳ್ಳುವ ಒಂದು ಪ್ರವೃತ್ತಿಯಿಂದಾಗಿ ಕುಟುಂಬದ ಎರಡನೇ ಒಂದು ಕಾರ್ಯದಲ್ಲಿ ಆ ಒಂದು ಮಕ್ಕಳ ಜನನ ಸಂತಾನೋತ್ಪತ್ತಿ ಮತ್ತು ಪ್ರಜೋತ್ಪತ್ತಿ ಕಾರ್ಯ ಹಿಂದಿನಿಂದಲೂ ಕೂಡ ಅನಾದಿ ಕಾಲದಿಂದಲೂ ನಡೆದು ಬರ್ತಾ ಇದೆ. ಆಧುನಿಕತೆಯ ಗಾಳಿಗೆ ಸಿಲುಕಿ ಇವತ್ತು ಭಾಳಷ್ಟು ವ್ಯತ್ಯಾಸಗೊಂಡಿರತಕ್ಕಂಥ ನಮ್ಮ ಕುಟುಂಬ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹಲವು ಮಹಿಳೆಯರು ಮಕ್ಕಳೇ ಬೇಡ ಅನ್ನೋ ಸ್ಥಿತಿಗೆ ಬಂದಿದ್ದರೂ ಕೂಡ ಭಾರತದ ದೇಶಗಳಲ್ಲಿ ನಮ್ಮಲ್ಲಿ ಜನರ ಲೌಕಿಕ ದೃಷ್ಟಿಕೋನ ಹಾಗೂ ನಾವು ಹೊಂದಿರತಕ್ಕಂಥ ಒಂದು ಧಾರ್ಮಿಕ ಮನೋಭಾವನೆಗಳಿಂದ ನಮ್ಮ ಕುಟುಂಬ ಇವತ್ತು ಹಿಂದಿನ ಕಾಲಕ್ಕೆ ಹೋಲಿಸಿದರೆ ಕುಟುಂಬ ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಕೂಡ ನಾವು ಮಕ್ಕಳನ್ನು ಪಡೆಯುವ ಕಾರ್ಯದಲ್ಲಿ ಉತ್ಸುಕರಾಗಿದ್ದೇವೆ. ಪ್ರತಿಯೊಬ್ಬರೂ ಕೂಡ ಒಂದು ಪ್ರಜೋತ್ಪತ್ತಿಯ ಕಾರ್ಯವನ್ನು ಹೊಂದಬೇಕು ಅಥವಾ ಮಕ್ಕಳು ಬೇಕು ಅನ್ನೋ ಒಂದು ಇದರಲ್ಲಿ ನಾವಿದ್ದೇವೆ. ಇದು ಕೂಡ ಕುಟುಂಬದಲ್ಲಿ ಆಗಿರತಕ್ಕಂಥ ಒಂದು ಮುಂದುವರೆದಿರತಕ್ಕಂಥ ಒಂದು ಕಾರ್ಯ. ನಮ್ಮ ಮೂರನೇದಾಗಿ ಮಕ್ಕಳ ಆರೈಕೆಯ ಕಾರ್ಯ ಹಾಗೂ ಶೈಕ್ಷಣಿಕ ಕಾರ್ಯಗಳು. ನಾವು ಲೈಂಗಿಕ ಆಸಕ್ತಿಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಕುಟುಂಬದಲ್ಲಿ ಸಂತಾನೋತ್ಪತ್ತಿ ಮತ್ತು ಪ್ರಜೋತ್ಪತ್ತಿಯನ್ನು ಮಾಡಿದ ನಂತರ ಮಕ್ಕಳು ಹಾಕ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಆ ಮಕ್ಕಳು ಆದಮೇಲೆ ಆ ಮಕ್ಕಳನ್ನು ಹೆಂಗೆ ನೋಡ್ಕೋಬೇಕು, ಆರೈಕೆ ಹೆಂಗೆ, ಮತ್ತು ಅವರ ಒಂದು ಶೈಕ್ಷಣಿಕವಾಗಿ ಅವರನ್ನು ಹೆಂಗೆ ನಾವು ಮುನ್ನಡೆಸಬೇಕು, ಅವರನ್ನು ಯಾವ ರೀತಿ ನಾವು ತೆಗೆದುಕೊಂಡು ಹೋಗಬೇಕು, ಸಮಾಜದ ಮುಖ್ಯವಾಹಿನಿಗೆ ಹೇಗೆ ನಾವು ಅವ್ರನ್ನ ಒಳಪಡಿಸ್ಬೇಕು ಅನ್ನೋದನ್ನು ನಾವು ಆರೈಕೆ ಮಾಡ್ತಕ್ಕಂಥದ್ರಲ್ಲಿ ನೋಡಬೇಕು. ಮಕ್ಕಳಿಗೆ ತಿಳುವಳಿಕೆಗಳನ್ನು ಹಂತ ಹಂತವಾಗಿ ಕೊಡಬೇಕಾಗ್ತದೆ. ಕುಟುಂಬದ ಅನೇಕ ಬಾಹ್ಯ ಸಂಘ ಸಂಸ್ಥೆಗಳು ಇವತ್ತು ಏನಾಗ್ತಾ ಇದ್ದಾವೆ, ಅನೇಕ ಸಂಘ ಸಂಸ್ಥೆಗಳು ತಲೆ ಎತ್ತಾ ಇದ್ದಾವೆ. ಇವತ್ತು ಕುಟುಂಬ ಏನೇನೋ ಹಿಂದೆ ಮಕ್ಕಳಿಗೆ ಆರೈಕೆ ಮಾಡ್ತಾ ಇತ್ತು, ಎಲ್ಲ ನೋಡ್ಕೊಳ್ತಾ ಇತ್ತು. ಇವತ್ತು ಕೈಗಾರೀಕರಣ, ನಗರೀಕರಣ, ಶಿಕ್ಷಣ, ಉದ್ಯೋಗ, ವ್ಯಾಪಾರ, ವಾಣಿಜ್ಯ ಇಂಥ ಅನೇಕ ಅಂಶಗಳಿಂದ ತಂದೆ ತಾಯಿಗಳು ನಗರ ಭಾಗಗಳಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಅನೇಕ ತಾಯಂದಿರುಗಳು ಮಕ್ಕಳನ್ನು ನೋಡ್ಕೊಳ್ತಕ್ಕಂಥದ್ದು, ಹಾಗೆ ಅನೇಕ ಶಿಶು ಕಲ್ಯಾಣ ಕೇಂದ್ರಗಳು, ಮಕ್ಕಳ ಆಸ್ಪತ್ರೆಗಳು, ಹಾಗೆ ಹೆರಿಗೆ ಆಸ್ಪತ್ರೆಗಳು, ತಾಯಂದಿರಿಗಾಗಿ ಹೊರ ಆಸ್ಪತ್ರೆಗಳು, ಬಾಲವಾಡಿಗಳು, ಮತ್ತು ಪ್ರೈವೇಟಾಗಿ ಖಾಸಗಿಯಾಗಿ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕಿರ್ತಕ್ಕಂಥ ಅನೇಕ ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ಕೂಡ ನಾವು ನೋಡ್ಬೋದು. ಮಕ್ಕಳ ಬಗ್ಗೆ ತಾಯಿಯವರು ಕೂಡ ಹೊರಗಡೆ ದುಡಿತಕ್ಕಂಥ ಒಂದು ಮಕ್ಕಳನ್ನು ಅಡೆದಂಥ ತಾಯಿ ತಾನು ಕೂಡ ಗಂಡನ ಒಬ್ಬನ ದುಡಿಮೆಯಿಂದ ನಗರ ಪ್ರದೇಶದಲ್ಲಿ ಜೀವನ ದುಸ್ತರಾಗಿರೋದ್ರಿಂದ, ತಾನೂ ದುಡಿಮೆಗೆ ಹೋಗೋದ್ರಿಂದ ತನ್ನ ಅಪ್ರಾಪ್ತ ಚಿಕ್ಕ ಮಗುವನ್ನು ಯಾವುದಾದ್ರೂ ಒಂದು ಖಾಸಗಿ ಸಂಸ್ಥೆ ನಡೆಸ್ತಕ್ಕಂಥ, ನಿಯಮಬದ್ಧವಾಗಿ ನಡೆಸ್ತಕ್ಕಂಥ ಮತ್ತು ಅವರಿಗೆ ಅದರ ಮೇಲೆ ವಿಶ್ವಾಸ ನಂಬಿಕೆ ಇರತಕ್ಕಂಥ ಸಂಸ್ಥೆಗೆ ಹಣವನ್ನು ಕೊಟ್ಟು ಮಗುವನ್ನು ಕೆಲವು ಗಂಟೆಗಳ ಕಾಲ, ಕೆಲವು ದಿನಗಳ ಕಾಲ ನೋಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಬೆಳಗ್ಗೆ ಅಲ್ಲಿಗೆ ಬಿಟ್ಟು ಹೋಗ್ತಾರೆ, ಅಥವಾ ಸಂಜೆ ಅವರ ಕಾರ್ಯ ಮುಗಿದ ಮೇಲೆ ಮಗುವನ್ನು ಅಲ್ಲಿಂದ ಕರ್ಕೊಂಡು ಮನೆಗೆ ಬರ್ತಕ್ಕಂಥದ್ದು. ಹೀಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಮಗುವನ್ನು ಬೇರೆ ಕಡೆ, ಈ ಒಂದು ಶಿಶುವಾರದ ಮಠದಿಂದ ಹಿಡಿದು ಬೇರೆ ಕಡೆ ಬೆಳೆಸ್ತಕ್ಕಂಥದ್ದನ್ನು ಕೂಡ ನಾವು ನೋಡಬೇಕಾಗ್ತದೆ. ಇಲ್ಲಿ ಅನೇಕ ತಂದೆ ತಾಯಿಗಳು ಕೂಡ ತಮ್ಮ ಶಿಕ್ಷಣ ಒಂದು ಆರಂಭದಲ್ಲಿ ಹೆಚ್ಚು ಆಸಕ್ತಿಯನ್ನು ಮಕ್ಕಳಿಗೆ ತೋರಿಸ್ಬೇಕಾಗ್ತದೆ. ಆಗ ಮಕ್ಕಳ ಆರೈಕೆ ಕಾರ್ಯ, ಕುಟುಂಬ ಮತ್ತು ಶೈಕ್ಷಣಿಕ ಕಾರ್ಯ ಚೆನ್ನಾಗಿ ನಿರ್ವಹಣೆ ಮಾಡ್ತದೆ ಅಂತ ಅರ್ಥ ಆಗ್ತದೆ. ಇನ್ನು ನಾಲ್ಕನೇದಾಗಿ ಕುಟುಂಬದ ಸಂರಕ್ಷಣಾ ಕಾರ್ಯಗಳು. ಸಾಮಾನ್ಯವಾಗಿ ಕುಟುಂಬದ ಸಂರಕ್ಷಣಾ ಕಾರ್ಯಗಳಲ್ಲೂ ಕೂಡ ಕುಟುಂಬ ಏನು ಹಿಂದೆ ಬಿದ್ದಿಲ್ಲ, ಇಂದು ಭಾಳಷ್ಟು ಸಂರಕ್ಷಣೆ ಮಾಡ್ತಾ ಇತ್ತು ಹಿಂದೆ ಸಾಂಪ್ರದಾಯಿಕ ಕುಟುಂಬ. ಆದರೆ ಇವತ್ತು ಕೂಡ ಮಾಡ್ತಾ ಇದೆ, ಆದರೆ ದೈಹಿಕವಾಗಿ ಮಾನಸಿಕವಾಗಿ ಒಂದು ರೀತಿಯಾಗಿರ್ತಕ್ಕಂಥ ರೋಗ ಪೀಡಿತರಿಗೆ, ವೃದ್ಧರಿಗೆ ಅಥವಾ ರಕ್ಷಣೆಯನ್ನು ನೀಡೋದಕ್ಕೆ ಇವತ್ತು ಕುಟುಂಬ ಅಸಾಧ್ಯ. ಯಾಕಂದರೆ ಹಿಂದೆ ಅವಿಭಕ್ತ ಕುಟುಂಬಗಳಿದ್ದು ಕುಟುಂಬದಲ್ಲಿ ಹೆಚ್ಚಿನ ಸದಸ್ಯರು ಇರ್ತಾಯಿದ್ರು. ಯಾರಾದ್ರೂ ಒಬ್ಬ ಇಬ್ಬರು ಸೋಮಾರಿಗಳಿದ್ದರು ಅಥವಾ ರೋಗಿಗಳಿದ್ದರೆ ಎಂಟು ಜನ ದುಡಿಮೆಯನ್ನು ಮಾಡಿ ಇವ 9-10 ಅನ್ನ ಆಗ್ತಕ್ಕಂಥ ಪರಿಪಾಠ ಇತ್ತು. ಆದರೆ ಇವತ್ತು ಕೇಂದ್ರ ಕುಟುಂಬಗಳ ಸಂಖ್ಯೆ ಜಾಸ್ತಿ ಇರೋದರಿಂದ ಮತ್ತು ಜೀವನದ ವೆಚ್ಚ ದುಬಾರಿ, ಜೀವನ ಮಟ್ಟ ಮತ್ತು ಜೀವನ ಶೈಲಿ ದುಬಾರಿಯಾಗಿರೋದ್ರಿಂದ ಕುಟುಂಬದಲ್ಲಿ ಇರ್ತಕ್ಕಂಥ ಸೋಮಾರಿಗಳನ್ನು, ವಿಧವೆಯರನ್ನು, ವೃದ್ಧರನ್ನು, ಹೆಚ್ಚಾಗಿ ರೋಗ ಪೀಡಿತರನ್ನು ನಾವು ಅವರಿಗೆ ಹೆಚ್ಚು ದಿನ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹಾಗಾಗಿ ಅವರ ಒಂದು ಸ್ಥಿತಿ ಇವತ್ತು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ರೀತಿಯಲ್ಲಿ ಈ ಕುಸಿದು ಬೀಳ್ತಕ್ಕಂಥ ಸ್ಥಿತಿ ಕುಟುಂಬಗಳಲ್ಲಿ ಉಂಟಾಗಿದೆ. ಹಾಗೆ ಇವತ್ತು ನಮ್ಮ ಕೌಟುಂಬಿಕ ಅಂಶಗಳಲ್ಲಿ ಕೆಲವು ವಿಚಾರಗಳಲ್ಲಿ ನಾವು ಬದಲಾವಣೆಗಳನ್ನು ಹೊಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡಿಯರ ದಾಂಪತ್ಯ ಸಂಬಂಧಗಳು, ಪತಿ ಪತ್ನಿಯರ ದಾಂಪತ್ಯ ಸಂಬಂಧಗಳು ಕುಸಿದು ಬೀಳುವಂಥ ಮತ್ತು ಅನೇಕ ವಿಚಾರಗಳಲ್ಲಿ, ಬೇರೆ ಬೇರೆ ವಿಚಾರಗಳಲ್ಲಿ ಆಸ್ತಿ ಹಣ ಮತ್ತು ತಮ್ಮ ಒಂದು ಅಹಂಗೆ ಸಂಬಂಧಪಟ್ಟಾಗೆ ಅಥವಾ ಇದಕ್ಕೆ ಸಂಬಂಧಪಟ್ಟಾಗೆ ತಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಾಗೆ, ಖಾಸಗಿಯಾಗಿರ್ತಕ್ಕಂಥ ಗೌಪ್ಯವಾಗಿರ್ತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ವಿಚ್ಛೇದದ ಪ್ರಕರಣಗಳು ಇವತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಹೆಚ್ಚುತ್ತಾ ಇದ್ದಾವೆ. ಅದರ ಪ್ರಭಾವ ಭಾರತೀಯರ ಮೇಲೂ ಆಗ್ತಾ ಇದೆ ಅಂದರೆ ತಪ್ಪಾಗಲಾರ್ದು. ಹಾಗಾಗಿ ಕುಟುಂಬದ ಸಂರಕ್ಷಣಾ ಕಾರ್ಯಗಳಲ್ಲಿ ಕೂಡ ಕುಟುಂಬ ಬದಲಾವಣೆ ಹೊಂದ್ತಾ ಇದೆ. ಐದನೇದಾಗಿ ಕುಟುಂಬದ ಆರ್ಥಿಕ ಕಾರ್ಯಗಳು, ಗಣನೀಯವಾಗಿ ಕುಟುಂಬದ ಆರ್ಥಿಕ ಕಾರ್ಯಗಳು ಬದಲಾವಣೆ ಹೊಂದ್ತಾ ಇದ್ದಾವೆ. ಕುಟುಂಬ ಇಂದು ಆರ್ಥಿಕ ವಸ್ತುಗಳ ಉತ್ಪಾದನಾ ಕೇಂದ್ರವಾಗಿ ಉಳಿದಿಲ್ಲ. ಹಿಂದೆ ನಾವು ವಸ್ತು ವಿನಿಮಯ ಪದ್ಧತಿ, ಸಾಟಿ ವಿನಿಮಯ ಪದ್ಧತಿ ಎಂಬುದ ಒಂದನ್ನು ಅರ್ಥಶಾಸ್ತ್ರದಲ್ಲಿ ಹಾಗೂ ಸಮಾಜ ವಿಜ್ಞಾನಗಳಲ್ಲಿ ನೋಡಿದ್ವಿ. ವಸ್ತುಗಳನ್ನು ಕೊಟ್ಟು ವಸ್ತುಗಳನ್ನು ಪಡೆಯೋದು ಅನ್ನು ನೋಡಿದ್ವಿ. ಆನಂತರ ಬೆಳ್ಳಿಯ ನಾಣ್ಯಗಳು, ಚಿನ್ನದ ನಾಣ್ಯಗಳು, ಚರ್ಮದ ನಾಣ್ಯಗಳು, ಇಂಥ ಎಲ್ಲ ನಾಣ್ಯಗಳನ್ನು ನಡೆಸ್ತಕ್ಕಂಥ ಒಂದು ಕಾಲ ಬಂತು. ಆನಂತರ ನಾವು ನೋಟುಗಳನ್ನು, ರೂಪಾಯಿಗಳ ಕಾಗದದಲ್ಲಿ ಪ್ರಿಂಟ್ ಆಗ್ತಕ್ಕಂಥ ನೋಟುಗಳನ್ನು ವ್ಯವಹಾರ ಮಾಧ್ಯಮವಾಗಿ ನಡೆಸ್ತಕ್ಕಂಥ ಒಂದು ಕಾಲ ಇವತ್ತಿದ್ದೀವಿ. ಇಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಹಣಕಾಸಿನ ಒಂದು ಹೆಚ್ಚಿನ ಪಾತ್ರ ಇದೆ. ಆದರೆ ಇವತ್ತು ಗೃಹ ಕೈಗಾರಿಕೆಗಳನ್ನು ನಶಿಸಿ ಹೋಗಿ ಇವತ್ತು ಕುಟುಂಬದಲ್ಲಿ ತಯಾರಾಗ್ತಕ್ಕಂಥ ವಸ್ತುಗಳನ್ನು ಯಾರೂ ತೆಗೆದುಕೊಳ್ತಾ ಇಲ್ಲ. ಬೃಹತ್ ಪ್ರಮಾಣದಲ್ಲಿ ಆಗ್ತಕ್ಕಂಥ ಕೈಗಾರಿಕೆಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವಸ್ತುಗಳನ್ನು ಹೆಚ್ಚು ಜನ ತೆಗೆದುಕೊಳ್ಳುವುದನ್ನು ನಾವಿವತ್ತು ನೋಡಿದ್ದೀವಿ. ಹಾಗಾಗಿ ಕುಟುಂಬದ ಇವತ್ತು ಆರ್ಥಿಕವಾಗಿ ಕುಟುಂಬ ಅನೇಕ ಗೃಹೋಪಯೋಗಿ ವಸ್ತುಗಳನ್ನು ತಯಾರು ಮಾಡತಕ್ಕಂಥ ಗೃಹ ಕೈಗಾರಿಕೆಗಳ ಕುಟುಂಬ ಇವತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ. ಅವರು ಬದಲಿ ವೃತ್ತಿಯನ್ನು, ಬೇರೆ ಜೀವನಕ್ಕೆ ಬೇಕಾಗಿರತಕ್ಕಂಥ ವೃತ್ತಿಯನ್ನು ಹಿಡಿದರೆ ಮಾತ್ರ ಇವರು ಜೀವನವನ್ನು ಮಾಡ್ಬೋದು. ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ತಿಳಿಸಿದಾಗೆ ಕುಂಬಾರ ಇರ್ಬೋದು, ಕಮ್ಮಾರ ಇರ್ಬೋದು, ಚಮ್ಮಾರ ಇರ್ಬೋದು, ಬಡಗಿ ಇರ್ಬೋದು, ಅಕ್ಕಸಾಲಿಗ ಇರ್ಬೋದು, ಅಥವಾ ಬಟ್ಟೆ ಒಗಿತಕ್ಕಂಥ ವಾಷರ್ಮೆನ್ ಇರ್ಬೋದು, ಇವರೆಲ್ಲರೂ ಕೂಡ ತಮ್ಮ ವೃತ್ತಿಗಳನ್ನು ಇವತ್ತು ಗ್ರಾಮೀಣ ಭಾಗದಲ್ಲಿ ನಡೆಸೋದಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನಾವೆಲ್ಲವೂ ಕೂಡ ನಗರದ ಒಂದು ಪ್ರಭಾವಕ್ಕೆ ಒಳಗಾಗಿರೋದ್ರಿಂದ ಈ ಒಂದು ವೃತ್ತಿಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನಮ್ಮ ಕುಟುಂಬಗಳು ಕೊಡ್ತಾ ಇಲ್ಲ. ಅಥವಾ ಇಂಥ ಈ ವೃತ್ತಿಗಳನ್ನು ಹೊಂದಿರತಕ್ಕಂಥ ಕುಟುಂಬಗಳು ಸಂಪೂರ್ಣವಾಗಿ ಬದಲಾವಣೆಗೆ ಒಳಗಾಗಿದ್ದೇವೆ. ಮತ್ತು ಇಂಥ ವೃತ್ತಿ ಏನಾದರೂ ಮಾಡ್ತೀವಿ ಅಂತ ಆದರೆ ನಾವು ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ. ಇದೇ ವೃತ್ತಿಯನ್ನು ನಂಬ್ಕೊಂಡ್ರೆ ನಾವು ಬಡತನದ ಬೇಗೆಯಲ್ಲಿ ನಮ್ಮ ಕುಟುಂಬ ಇರಬೇಕಾಗ್ತದೆ. ಅದಕ್ಕೆ ಇವತ್ತು ಕುಟುಂಬಗಳಲ್ಲಿ ಈ ಅಂಶ ಬದಲಾವಣೆ ಆಗಿದೆ, ಆರ್ಥಿಕ ಕಾರ್ಯಗಳು. ಇನ್ನು ನೆಕ್ಸ್ಟ್ ಒನ್, ಮುಂದಿನ ಕುಟುಂಬದ ಕಾರ್ಯಗಳಲ್ಲಾಗಿರ್ತಕ್ಕಂಥ ಬದಲಾವಣೆಗಳಲ್ಲಿ ಆರನೇದು ಕುಟುಂಬದ ಸಾಮಾಜೀಕರಣದ ಕಾರ್ಯ. ನಾನು ಬಹಳ ಒತ್ತು ಕೊಟ್ಟು, ಪ್ರಾಮುಖ್ಯತೆ ಕೊಟ್ಟು ನಿಮಗೆ ಈ ಒಂದು ತರಗತಿಗಳಲ್ಲಿ ತಿಳಿಸ್ಕೊಟ್ಟೆ. ಸಾಮಾಜೀಕರಣ ಅಂತಕ್ಕಂಥದ್ದು ಒಂದು ಶಿಶುವಿನಲ್ಲಿ ಹುಟ್ಟಿದಾಗಿನಿಂದ ಸಾಯುವವರೆಗೂ ಕೂಡ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯನ್ನಾಗಿ ರೂಪಾಂತರಿಸ್ತಕ್ಕಂಥ ಸಾಮಾಜೀಕರಣದ ದೀಕ್ಷೆಯನ್ನು ಕೊಡ್ತಕ್ಕಂಥದ್ದು ಕುಟುಂಬ ಅಂತೇಳಿ ಸಮಾಜಶಾಸ್ತ್ರಜ್ಞರು ಹೇಳಿರೋ ಮಾತನ್ನು ನಿಮಗೆ ನಾನು ಇಂದಿನ ತರಗತಿಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ಸಾಮಾಜೀಕರಣದ ಕಾರ್ಯ ಮತ್ತು ಪ್ರಾಮುಖ್ಯತೆ, ಇವತ್ತು ವ್ಯಕ್ತಿತ್ವದ ಬೆಳವಣಿಗೆಯ ದೃಷ್ಟಿಯಿಂದ ಮಕ್ಕಳ ದೇಹದಾಢ್ಯತೆ, ಆರೋಗ್ಯ, ಭಾವನಾತ್ಮಕ ಬೆಳವಣಿಗೆ, ಅಗತ್ಯವಾಗಿರ್ತಕ್ಕಂಥ ಆಹಾರಗಳ ಪೂರೈಕೆ ಮತ್ತು ಶಾಲಾ ಪ್ರಗತಿ ಮತ್ತು ಮಕ್ಕಳಲ್ಲಿ ಇರತಕ್ಕಂಥ ಪ್ರತಿಭೆ ಮುಂತಾದ ವಿಷಯಗಳಲ್ಲಿ ತಂದೆ ತಾಯಿಗಳು ಮೊದಲಿಗಿಂತಲೂ ಈಗ ಹೆಚ್ಚು ಆಸಕ್ತಿಯನ್ನು ವಹಿಸಿದ್ದಾರೆ. ಆದರೆ ಮಕ್ಕಳ ಒಂದು ಬಾಹ್ಯ ಚಟುವಟಿಕೆಗಳ ಮೇಲೆ, ಬಾಹ್ಯ ಚಟುವಟಿಕೆಗಳ ಮೇಲೆ ಮನೆಯಲ್ಲಿದ್ದಾಗ ಮಾತ್ರ ಮಕ್ಕಳನ್ನು ನಾವು ನೋಡ್ತಕ್ಕಂಥ ಒಂದು ಸ್ಥಿತಿಯನ್ನು ಸ್ಥಿತಿಯಲ್ಲಿರ್ತೀವಿ. ಬಾಹ್ಯ ಒಂದು ಜಗತ್ತು ಶಾಲಾ ಕಾಲೇಜುಗಳಿಗೆ ಹೋದ್ಮೇಲೆ ತಂದೆ ತಾಯಿಗಳು ಯಾವ ಸಮಾಜದಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಇಂಥ ಸಮಾಜಗಳಲ್ಲಿ ಕೇಂದ್ರ ಕುಟುಂಬಗಳಲ್ಲಿ ಮಕ್ಕಳ ಕಡೆ ನಾವು ಗಮನ ಹರಿಸೋದಕ್ಕಾಗಲ್ಲ. ಯಾಕಂದರೆ ಬೇರೆ ಬೇರೆ ಕಾರ್ಯಗಳಲ್ಲಿ ತಂದೆ ತಾಯಿಗಳು ಮಗ್ನರಾಗಿರೋದ್ರಿಂದ ಮಕ್ಕಳ ಒಂದು ವರ ಚಟುವಟಿಕೆಗಳನ್ನು ಗಮನಿಸ್ತಕ್ಕೆ ತೊಂದರೆ ಆಗ್ತಕ್ಕಂಥ ಒಂದು ಬದಲಾವಣೆಯನ್ನು ಕೂಡ ಆಧುನಿಕ ಸಮಾಜದಲ್ಲಿ ನಾವು ಕಾಣ್ತೀವಿ. ಆನಂತರ ಈ ಕುಟುಂಬದ ಕಾರ್ಯಗಳಲ್ಲಿನ ಬದಲಾವಣೆಗಳಲ್ಲಿ ಏಳನೆಯದಾಗಿ ಸಾಮಾಜಿಕ ಅಂತಸ್ತನ್ನು ಪ್ರಧಾನವಾಗಿಸುವ ಕುಟುಂಬದ ಕಾರ್ಯ. ಸಾಮಾಜಿಕ ಅಂತಸ್ತನ್ನು ಪ್ರಧಾನವಾಗಿಸ್ತಕ್ಕಂಥ, ಯಾಕಂದರೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಥಾನಮಾನ, ಗೌರವ, ಅಂತಸ್ತು, ಘನತೆ, ಪ್ರತಿಷ್ಠೆ ಅಂತಕ್ಕಂಥದ್ದೆಲ್ಲವೂ ಕೂಡ ಇದೆ. ಈ ಒಂದು ಸಾಮಾಜಿಕ ಅಂತಸ್ತನ್ನು ನಾವು ಎಲ್ಲಿ ಸಂಪಾದನೆ ಮಾಡ್ತೀವಿ ಅಥವಾ ಎಲ್ಲಿ ಪಡ್ಕೊಳ್ತೀವಿ ಅಂದರೆ ಕುಟುಂಬದಿಂದ. ನಮ್ಮ ಕುಟುಂಬ ಏನಾದರೂ ಕೂಡ ಸೋಷಿಯಲ್ ವರ್ಕ್, ಸಾಮಾಜಿಕ ಸೇವೆಗಳು, ಸೋಷಿಯಲ್ ಸರ್ವಿಸ್ ಮಾಡಿದರೆ ಮತ್ತು ನಮ್ಮ ಕುಟುಂಬದ ಅನೇಕ ಹಿರಿಯ ವ್ಯಕ್ತಿಗಳು ದಾನ ಧರ್ಮಗಳನ್ನು ಶಿಕ್ಷಣದ ಅಭಿವೃದ್ಧಿಗಾಗಿ ಅಥವಾ ದೇವಸ್ಥಾನದ ಅಭಿವೃದ್ಧಿಗಾಗಿ ಅನ್ನ ಸಂತರ್ಪಣೆಗಾಗಿ ಹಣವನ್ನು ಅಥವಾ ಆಸ್ತಿಯನ್ನು, ಜಮೀನನ್ನು ಉದಾರವಾಗಿ ದಾನವನ್ನು ನೀಡಿದರೆ ಅದು ಕುಟುಂಬಕ್ಕೆ ಬಹಳ ಒಂದು ಗೌರವ ಆಗಿರತಕ್ಕಂಥ ಒಂದು ಅಂಶ. ಈಗ ನವಜಾತ ಶಿಶು ತನ್ನ ಧಾರ್ಮಿಕ, ಜನಾಂಗೀಯ ಅಥವಾ ಜಾತಿಯ ಒಂದು ಭಾವನೆಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರೀಯ, ಆರ್ಥಿಕ ಮುಂತಾದ ಅಂತಸ್ತುಗಳನ್ನು ಕೂಡ ಕುಟುಂಬದಲ್ಲಿ ಪಡೀತದೆ. ಬಹಳ ಮುಖ್ಯವಾಗಿ ಕಾನೂನು ದೃಷ್ಟಿಯಿಂದ ಕೌಟುಂಬಿಕ ಒಂದು ಹಿನ್ನೆಲೆ ನಮಗೆ ಚೆನ್ನಾಗಿರಬೇಕು. ಸಾಮಾಜಿಕವಾಗಿ ಕುಟುಂಬದ ವರ್ಗ, ಜಾತಿ, ಧರ್ಮ, ಭಾಷೆ, ಜನಾಂಗ ಮುಂತಾದವುಗಳನ್ನು ಆಧರಿಸಿ ಸದಸ್ಯರನ್ನು ಗುರುತಿಸುವ, ಬೇರ್ಪಡಿಸುವ ಕ್ರಮ ಇವತ್ತಿಗೂ ಇದೆ. ಅಂದರೆ ನಾವು ಕುಟುಂಬದಲ್ಲಿ ನಮ್ಮ ಯಾವ ಜಾತಿ, ಧರ್ಮ, ಭೇದ ಭಾವಗಳನ್ನು ನಾವು ಹೊಂದಿದ್ದೇ ಆದರೆ ನಮ್ಮ ಕುಟುಂಬ ಹೆಚ್ಚು ಅಭಿವೃದ್ಧಿಯನ್ನು ಕಾಣೋದಿಲ್ಲ ಅನ್ನೋ ಮಾತು. ಹಾಗೆ ಕುಟುಂಬದ ಕಾರ್ಯಗಳಲ್ಲಿ ಎಂಟನೆಯ ಒಂದು ಅಂಶ ಅಂದರೆ ಕುಟುಂಬದ ಮನೋರಂಜನಾ ಕಾರ್ಯಗಳು. ಇವತ್ತು ಕುಟುಂಬದ ಮನೋರಂಜನಾ ಕಾರ್ಯಗಳು ಕ್ಷೀಣಿಸ್ತಾ ಇದ್ದಾವೆ. ಯಾಕೆ ಅಂತಂದರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಚಲನಚಿತ್ರ ಮಂದಿರಗಳು, ನೃತ್ಯ ಮಂದಿರಗಳು, ಜೂಜು ಕೇಂದ್ರಗಳು, ಬಾರ್ ರೆಸ್ಟೋರೆಂಟ್ಗಳು, ನೈಟ್ ಕ್ಲಬ್ಗಳು, ಪಾನ ಮಂದಿರಗಳು, ವ್ಯಾಪಾರಿ ದೃಷ್ಟಿಕೋನವನ್ನು ಇಟ್ಕೊಂಡಿರ್ತಕ್ಕಂಥ ಮನರಂಜನಾ ಸಂಸ್ಥೆಗಳು ಇವತ್ತು ಮನೆಯ ಮನರಂಜನಾ ಕಾರ್ಯವನ್ನು ಕಿತ್ಕೊಂಡಿದ್ದಾವೆ. ಯಾಕೆಂದರೆ ತಂದೆ ತಾಯಿಗಳು ಕೂಡ ಬಿಡುವಿಲ್ಲದೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರುವುದು, ಹಾಗೆ ಮಕ್ಕಳು ಕೂಡ ತಮ್ಮ ಕೆಲಸ ಕಾರ್ಯಗಳಲ್ಲಿ, ಪಾಠ ಪ್ರವಚನಗಳಲ್ಲಿ ಮಗ್ನರಾಗಿರುವುದು, ಆಟ ಆಡೋದಕ್ಕೇ ಕೂಡ ನಗರ ಪ್ರದೇಶಗಳಲ್ಲಿ ಒಂದು ಜಾಗದ ಕೊರತೆ ಇರ್ಬೋದು ಅಥವಾ ತಂದೆ ತಾಯಿಗಳಿಗೆ ಸಮಯದ ಕೊರತೆ ಇರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಒಂದು ತಂದೆ ತಾಯಿಗಳ ಒಂದು ಇಲ್ಲದೇ ಇರತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರ್ಬೋದು. ಕೌಟುಂಬಿಕ ಸಂಬಂಧಗಳು ಹಿಂದೆ ಇದ್ದಕ್ಕಿಂತ ಈಗ ಕೌಟುಂಬಿಕ ಸಂಬಂಧಗಳು ಏನಾಗಿದ್ದಾವೆ, ಹೆಚ್ಚು ಬಲಯುತವಾಗ್ತಾ ಇಲ್ಲ, ಸಡಿಲಾಗ್ತಾ ಇದ್ದಾವೆ. ಯಾಕಂದರೆ ಸಮಯದ ಅಭಾವ, ಹಣದ ಅಭಾವ, ಸ್ಥಳದ ಅಭಾವ, ಇನ್ನೂ ಮುಂತಾದ ಅಂಶಗಳಿಂದ ಕುಟುಂಬದಲ್ಲಿ ಹಿಂದೆ ಸಿಗ್ತಕ್ಕಂಥ ಮನರಂಜನಾ ಸೌಲಭ್ಯಗಳು ಇವತ್ತು ಸಿಗ್ತಾ ಇಲ್ಲ. ಇವು ಕುಟುಂಬದ ಕಾರ್ಯಗಳಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ಎಂಟು ಅಂಶಗಳಲ್ಲಿ ನೋಡ್ತಕ್ಕಂಥದ್ದನ್ನು ನಾವು ಇಷ್ಟೊತ್ತು ಕೂಡ ಚರ್ಚೆ ಮಾಡಿದ್ವಿ. ಹಾಗೂ ಇನ್ನು ಈ ಕುಟುಂಬದ ವಿಷಯವಾಗಿ ಬಹಳ ಮುಖ್ಯವಾಗಿ ಹಾಗೂ ಕೊನೆಯದಾಗಿ ಇಲ್ಲಿ ಪರಿವರ್ತನೆಯ ಸುಳಿಯಲ್ಲಿ ಕೇಂದ್ರ ಕುಟುಂಬ ಅಥವಾ ಬದಲಾಗುತ್ತಿರುವ ಆಧುನಿಕ ಸ್ವತಂತ್ರ ಕೇಂದ್ರ ಕುಟುಂಬ ಅನ್ನೋ ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನ, ಕೈಗಾರಿಕಾ ಕ್ಷೇತ್ರದಲ್ಲಿ ನಾವು ಸಾಧಿಸಿರ್ತಕ್ಕಂಥ ಭಾರಿ ಮುನ್ನಡೆ ಹಾಗೂ ಕೇಂದ್ರ ಕುಟುಂಬಗಳನ್ನು ನಾವು ಸಾಮಾನ್ಯ ಸ್ವತಂತ್ರ ಸ್ವರೂಪದ ಕುಟುಂಬಗಳು ಅನ್ನೋ ಒಂದು ರೀತಿಯಲ್ಲಿ ನೋಡ್ತಕ್ಕಂಥ, ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಇರತಕ್ಕಂಥ ಭಾವನೆಗಳ ಬದಲಾವಣೆ ಆದಂಥ ಹಿನ್ನೆಲೆಯಲ್ಲಿ ಇವತ್ತು ಪರಿವರ್ತನೆ ಸುಳಿಯಲ್ಲಿ ಕೇಂದ್ರ ಕುಟುಂಬ, ಇವುಗಳ ಕಾರಣ ಏನು, ಇವುಗಳ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪರಿವರ್ತನೆಯ ಸುಳಿಯಲ್ಲಿ ಕೇಂದ್ರ ಕುಟುಂಬ, ಕಾರಣಗಳು ಮತ್ತು ಪರಿಣಾಮಗಳು. ಬಹುಶಃ ಭಾಳ ಸಮಾಜಶಾಸ್ತ್ರಜ್ಞರು ಸಂಶೋಧನೆ ಮತ್ತು ಸಮೀಕ್ಷೆಗಳಿಂದ ಅಭಿಪ್ರಾಯಪಟ್ಟಿರುವಂತೆ ಈ ಆಧುನಿಕ ಕೇಂದ್ರ ಕುಟುಂಬ ಇಂದು ಪರಿವರ್ತನೆ ಸುಳಿಯಲ್ಲಿ ಸಿಲುಕಿ ಹಲವಾರು ಬೆಳವಣಿಗೆಗಳಿಗೆ ಒಳಗಾಗಿದೆ, ಹಲವಾರು ಬದಲಾವಣೆ ಮತ್ತು ಬೆಳವಣಿಗೆಗೆ ಒಳಗಾಗಿದೆ. ಈ ಪರಿವರ್ತನೆಗೆ ಕಾರಣವಾದ ಅಂಶಗಳು ಮತ್ತು ಅದರಿಂದ ಉಂಟಾದ ಪರಿಣಾಮಗಳ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ವಿವರಣೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲಿ ಒಂದನೇ ಅಂಶ ಅಂತಂದರೆ ಕೈಗಾರೀಕರಣವನ್ನೊಳಗೊಂಡಂತೆ ಆರ್ಥಿಕ ಅಂಶಗಳ ಪ್ರಭಾವ. ಕೈಗಾರೀಕರಣವನ್ನೊಳಗೊಂಡಂತೆ ಆರ್ಥಿಕ ಅಂಶಗಳ ಪ್ರಭಾವ. ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ವ್ಯವಸಾಯದ ವೃತ್ತಿಗೆ, ಕೃಷಿಗೆ ಬದಲಾಗಿ ವ್ಯವಸಾಯೇತರ ವೃತ್ತಿಗಳನ್ನು ಮತ್ತು ವಸ್ತುಗಳನ್ನು ಕಾರ್ಮಿಕರು ಸೇರಿ ಕೈಗಾರಿಕೆಗಳಿಂದ ವಸ್ತುಗಳನ್ನು, ಕಚ್ಚಾ ವಸ್ತುಗಳನ್ನು ತಂದು ಸಿದ್ಧ ವಸ್ತುಗಳನ್ನಾಗಿ ಮಾಡ್ತಕ್ಕಂಥ ಒಂದು ವಸ್ತುಸ್ಥಿತಿಯನ್ನು ವಾಸ್ತವಿಕವಾಗಿ ನಾವು ಕೈಗಾರೀಕರಣ ಅಂತ ಕರಿತೀವಿ. ಈ ಕೈಗಾರಿಕಾ ಕ್ರಾಂತಿಯಿಂದಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗಿರ್ತಕ್ಕಂಥದ್ದು ಸಹಜ. ಯಾಕೆಂದರೆ ನಮಗೆ ವ್ಯವಸಾಯ ಒಂದೇ, ಕೃಷಿ ಅಥವಾ ತೋಟಗಾರಿಕೆ ಅಥವಾ ನಮ್ಮ ಪಾರಂಪರಿಕ ವೃತ್ತಿಗಳು ಒಂದೇ ಅಲ್ಲ, ನಮಗೆ ಕೈಗಾರೀಕರಣವೂ ಬೇಕು. ಭಾರತ ರತ್ನ ವಿಶ್ವೇಶ್ವರಯ್ಯರವರು ಹೇಳಿದಾಗೆ ಕೈಗಾರೀಕರಣ ಇಲ್ಲವೇ ನಾಶ. ನಮಗೆ ಕೃಷಿ ಎಷ್ಟು ಮುಖ್ಯನೋ ಕೈಗಾರಿಕೆಗಳು ಕೂಡ ಅಷ್ಟೇ ಮುಖ್ಯ. ಅದಕ್ಕಾಗಿಯೇ ಪ್ರಾರಂಭದಿಂದಲೂ ಕೂಡ ಸ್ವತಂತ್ರ ಹೊಂದಂಥ ಭಾರತದಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಆದ್ಯತೆಯನ್ನು, ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗೆ ಆದ್ಯತೆಯನ್ನು ಮತ್ತು ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ಮತ್ತು ಕೈಗಾರಿಕೆಗೆ ಎರಡಿಗೆ ಆದ್ಯತೆಯನ್ನು ಕೊಟ್ಟಿರತಕ್ಕಂಥ ಸಂಗತಿ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಆಗಿರೋದ್ರಿಂದ ಇಲ್ಲಿ ಕುಟುಂಬದ ಆರ್ಥಿಕ ಕಾರ್ಯಗಳು ನಶಿಸಬಹುದು. ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ, ಏನು ಔದ್ಯೋಗೀಕರಣ ಆಯಿತು, ಕೈಗಾರಿಕಾ ಕ್ರಾಂತಿ ಆಯಿತು, ಆಗ ನಮ್ಮ ಗೃಹ ಕೈಗಾರಿಕೆಗಳು ನಮ್ಮ ಕುಟುಂಬಗಳಲ್ಲಿ ಅವಸಾನದ ಹಾದಿಯನ್ನು ಹಿಡಿದವು. ಈ ಅವಸಾನದ ಹಾದಿಯನ್ನು ಹಿಡಿದ ಮೇಲೆ ನಮ್ಮ ಕುಟುಂಬಗಳು ಆದಷ್ಟು ಏನು ಹಳ್ಳಿಗಳಿಂದ ನಗರಗಳ ಕಡೆಗೆ ಬರೋದಕ್ಕೆ ಶುರುವಾದವು, ಅಥವಾ ಮೂಲವಾಗಿ ಅಲ್ಲಿ ವಯಸ್ಸಾಗಿರ್ತಕ್ಕಂಥವ್ರು ಅಥವಾ ರೋಗಿಗಳು ಮತ್ತು ಹೆಚ್ಚು ಅವ್ರಿಗೆ ನಗರದ ಒಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಹಳ್ಳಿಗಳಲ್ಲೇ ಉಳ್ಕೊಳ್ತಕ್ಕಂಥ ಒಂದು ಕೆಲಸ ಆಯಿತು. ಮತ್ತು ಯಾರು ಶಿಕ್ಷಣ ಪಡ್ಕೊಂಡ್ರು ಮತ್ತು ತಂತ್ರಜ್ಞಾನ ಪಡ್ಕೊಂಡ್ರು, ಮೂಲ ಕುಟುಂಬವನ್ನು ಛೇದಿಸಿ ಮೂಲ ಕುಟುಂಬವನ್ನು ಹಳ್ಳಿಯಲ್ಲೇ ಬಿಟ್ಟು ನಗರ ಪ್ರದೇಶಗಳಿಗೆ ಬಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲಿಗೆ ಬಾಡಿಗೆ ಮನೆಗಳನ್ನು ಮಾಡಿಕೊಂಡು ಅಥವಾ ಬೇರೆ ಬೇರೆ ವಾಹನದಲ್ಲಿ ಓಡಾಡಿಕೊಂಡು ಇಲ್ಲಿ ನಗರಗಳಲ್ಲಿ ಇರತಕ್ಕಂಥ ಪರಿಸ್ಥಿತಿ ಉಂಟಾಗಿ ಇವತ್ತು ಏನು ಗೃಹ ಕೈಗಾರಿಕೆ ಇರತಕ್ಕಂಥ ಜಾಗದಲ್ಲಿ ಬಹಳ ಮಾನವನ ದೈಹಿಕ ಶ್ರಮದಿಂದ ದುಡಿತಕ್ಕಂಥ ಜಾಗದಲ್ಲಿ ಯಂತ್ರಗಳು ಬಂದವು. ಇದು ನಮ್ಮ ಕುಟುಂಬಕ್ಕೆ ಆಗಿರತಕ್ಕಂಥ ಆರ್ಥಿಕ ಒಂದು ಮೂಲಭೂತವಾಗಿರ್ತಕ್ಕಂಥ ಬದಲಾವಣೆ. ಕರಕುಶಲ ಕೈಗಾರಿಕೆಗಳು, ಗೃಹ ಕೈಗಾರಿಕೆಗಳು ಇವೆಲ್ಲವೂ ಕೂಡ ಔದ್ಯೋಗಿಕ ಕ್ರಾಂತಿಯಿಂದ ಮೂಲೆ ಗುಂಪಾದವು ಮತ್ತು ನಮ್ಮ ಸಂಪೂರ್ಣವಾಗಿ ನಾವೇನು ವಂಶ ಪಾರಂಪರ್ಯವಾಗಿ ಕೆಲವು ವೃತ್ತಿಗಳನ್ನು ಇಟ್ಕೊಂಡು ಕೆಲವು ವಸ್ತುಗಳನ್ನು ನಾವು ತಯಾರು ಮಾಡ್ತಿದ್ವಿ, ಅಂತಹ ಗೃಹ ಕೈಗಾರಿಕೆಗಳ ಕುಟುಂಬಗಳು ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾದವು. ಇದು ಒಂದು ರೀತಿ, ಇದು ಕೈಗಾರೀಕರಣದಿಂದ. ಇನ್ನು ಎರಡನೇದಾಗಿ ನಗರೀಕರಣ. ಎಲ್ಲಿ ಕೈಗಾರೀಕರಣ ಉಂಟಾಗುತ್ತೆ ಅಲ್ಲಿ ನಗರೀಕರಣ ಬರುತ್ತೆ. ಕುಟುಂಬ, ವಿವಾಹ, ಸಮಾಜ ಹೆಂಗೆ ಒಂದಕ್ಕೊಂದು ಪೂರಕವಾಗಿರ್ತದೆಯೋ ಹಾಗೆ ಕೈಗಾರೀಕರಣ ಮತ್ತು ನಗರೀಕರಣ ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಇವತ್ತು ಬರದಿಂದ ಸಾಗಿರುವ ನಗರೀಕರಣ ಕುಟುಂಬದ ಕಾರ್ಯ ಸ್ವರೂಪಗಳನ್ನೇ ಬದಲಾವಣೆ ಮಾಡಿದೆ. ಮುಖ್ಯವಾಗಿ ಕುಟುಂಬದ ಗಾತ್ರವನ್ನು ಬದಲಾವಣೆ ಮಾಡಿದೆ. ಗಾತ್ರ ಚಿಕ್ಕದಾಗಿದೆ. ಅವಿಭಕ್ತ ಕುಟುಂಬಗಳು ನಾವು ನಗರಗಳಲ್ಲಿ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ನಗರಗಳಲ್ಲಿ ಕಾಣತಕ್ಕಂಥದ್ದೇ ವಿರಳ ಅವಿಭಕ್ತ ಕುಟುಂಬಗಳನ್ನು. ಆಮೇಲೆ ಸಾಮಾಜಿಕ ಚಲನೆಯ ತೀವ್ರತೆಯನ್ನು ಕುಟುಂಬ ಇವತ್ತು ಅಸ್ಥಿರಗೊಳಿಸಿದೆ. ಯಾಕೆಂದರೆ ನಾವು ಅದನ್ನೇ ಒಂದು ರೀತಿಯಾಗಿ ನೋಡ್ತಕ್ಕಂಥದ್ದು ನಗರದ ಒಂದು ವ್ಯಾಪಾರಿ ಮನೋಭಾವನೆ, ಲೈಂಗಿಕ ಸಂಬಂಧಗಳು ಅಡೆತಡೆ ಇಲ್ಲದೆ ನಗರಗಳಲ್ಲಿ ಇಂಥವು ಸಾಗ್ತಾ ಇದ್ದಾವೆ. ಕೌಟುಂಬಿಕ ಸಂಬಂಧಗಳು ಕಳೆದುಕೊಳ್ತಾ ಇದ್ದಾವೆ. ಏಕೆಂದರೆ ಅಲ್ಲಿ ಯಾರಿಗೂ ಕೂಡ ಒಂದು ಸಮಯದ ಅಭಾವ, ಸ್ಥಳದ ಅಭಾವ ಮತ್ತು ಇನ್ನೂ ಅನೇಕ ಅನೇಕ ಕಾರಣಗಳಿಂದ ತಂದೆ ಮತ್ತು ತಾಯಿ ಅಥವಾ ಮಕ್ಕಳು ಒಟ್ಟಿಗೆ ಒಂದೇ ಮನೆಯಲ್ಲಿದ್ದರೂ ಕೂಡ ಅನಾಮಿಕತೆ ಅವರನ್ನು ಕಾಡ್ತಾ ಇದೆ. ಅನಾಮಿಕರಂತೆ ಗೊತ್ತು ಅಥವಾ ಒಂದು ಕೆಲಸದ ಒತ್ತಡಗಳಿಂದ ದೂರದ ಊರುಗಳಿಗೆ ಪ್ರಯಾಣ ಮಾಡ್ತಕ್ಕಂಥದ್ರಿಂದ ಅವರು ಹೆಚ್ಚು ಗ್ರಾಮೀಣ ಭಾಗದಲ್ಲಿ ಇದ್ದಂತೆ ಅನ್ಯೋನ್ಯತೆಯಿಂದ ಬದುಕತಕ್ಕಂಥ ಸ್ಥಿತಿಯನ್ನು ತಲುಪಿಲ್ಲ ಅನ್ನೋ ಅಂಶವನ್ನು ನಾವು ನಗರೀಕರಣದಲ್ಲಿ ನೋಡ್ತೀವಿ. ಈ ಒಂದು ಔಪಚಾರಿಕವಾಗಿರ್ತಕ್ಕಂಥ ಒಂದು ಅಂಶವನ್ನು ನಾವು ಕಾಣ್ಬೋದು. ಇನ್ನು ಮೂರನೇದಾಗಿ ಪ್ರಜಾಸತ್ತಾತ್ಮಕ ಆದರ್ಶಗಳು ಹಾಗೂ ಮೌಲ್ಯಗಳು. ಮೂರನೇ ಒಂದು ಬದಲಾವಣೆ ಅಂದರೆ ಇವತ್ತು ಪ್ರಜಾಪ್ರಭುತ್ವ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ವಿಶೇಷವಾದ ಪ್ರಾತಿನಿಧ್ಯತೆಯನ್ನು ನೀಡಿದೆ. ಇದು ಇವತ್ತಿನ ಆಗಿರತಕ್ಕಂಥ ಒಂದು ಬದಲಾವಣೆ. ಈ ಪ್ರಭಾವದಿಂದ ನಾವು ನಗರ ಮತ್ತು ಗ್ರಾಮ ಎಂಬ ಭೇದ ಭಾವವಿಲ್ಲದೆ ಸ್ತ್ರೀಯರು ರಾಜಕೀಯ ವ್ಯವಸ್ಥೆಯಲ್ಲಿ ಇವತ್ತು ಪುರುಷರಂತೆ ಸ್ವತಂತ್ರ ಆಗ್ತಾ ಇದ್ದಾರೆ. ಸ್ತ್ರೀಯರಿಗೂ ಕೂಡ ಪುರುಷರಿಗಿದ್ದ ಹಾಗೆ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಸರಿಸಮಾನದ ಹಕ್ಕುಗಳು ಲಭಿಸ್ತಾ ಇದ್ದಾವೆ. ಈಗ ಸ್ತ್ರೀಯರು ಕೂಡ ಹಿಂದೆ ಪುರುಷ ಪ್ರಧಾನ ಪಿತೃವಂಶೀಯ ಕುಟುಂಬಗಳಲ್ಲಿ ಇದ್ದ ಹಾಗೆ ಇವರಿಗೆ ಅಸಮಾನತೆ ಎಂಬುದಿಲ್ಲ. ಪುರುಷರಿಗೆ ಸರಿಸಮನಾಗಿ ಬರತಕ್ಕಂಥದ್ದು ಕೂಡ ಒಂದು ಭಾಳ ಮುಖ್ಯವಾದ ಅಂಶ. ಹಾಗೂ ಅನೇಕ ಮಹಿಳೆಯರು ಇವತ್ತು ಕುಟುಂಬದ ಕೇಂದ್ರ ಬಿಂದುವಾಗಿ ಆಸ್ತಿಗಳ ಒಡೆಯರಾಗಿದ್ದಾರೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತಕ್ಕಂಥ ಆಸ್ತಿಯ ಒಡೆಯರಾಗಿದ್ದಾರೆ. ಅದು ಮನೆ ಇರ್ಬೋದು, ಜಮೀನು ಇರ್ಬೋದು, ಇನ್ನೂ ಅನೇಕ ಒಂದು ಸ್ಥಿರಾಸ್ತಿ ಇರ್ಬೋದು, ಅಂಥದಕ್ಕೆ ಒಡೆಯರಾಗಿದ್ದಾರೆ ಮತ್ತು ಆರ್ಥಿಕವಾಗಿ ಇವತ್ತು ಸುಸ್ಥಿತಿವಂತರಾಗಿದ್ದಾರೆ, ಆರ್ಥಿಕವಾಗಿ ಸಮೃದ್ಧರಾಗಿದ್ದಾರೆ. ಅದು ಕುಟುಂಬದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಮತ್ತು ಈ ಒಂದು ಮತದಾನದ ಹಕ್ಕನ್ನು ಪಡೆದಿರೋದ್ರಿಂದ ಇವರು ಕೂಡ ಅಥವಾ ರಾಜಕೀಯ ಕ್ಷೇತ್ರಕ್ಕೆ ಧುಮುಕ್ತಾ ಇದ್ದು ಅನೇಕ ಪ್ರಗತಿಪರವಾಗಿರ್ತಕ್ಕಂಥ ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ಯೋಜನೆಗಳನ್ನು ಅಥವಾ ಸಮಾಜಕ್ಕೆ ಒಳಿತು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಮಹಿಳೆಯರು ಕೂಡ ನಮ್ಮ ಕುಟುಂಬದ ಮಹಿಳೆಯರು ಮಾಡ್ತಾ ಇದ್ದಾರೆ. ಕೇವಲ ಮಹಿಳೆ ಕುಟುಂಬದಲ್ಲಿ ಮಾತ್ರ ಆ ಕುಟುಂಬಕ್ಕೆ ಕಣ್ಣಾಗಿರದೆ ಸಮಾಜಕ್ಕೂ ಕೂಡ ಕಣ್ಣಾಗ್ತಕ್ಕಂಥ ಕೆಲಸವನ್ನು ಮತ್ತು ಇವತ್ತು ಸಾಮಾಜಿಕ ಬದಲಾವಣೆಯ ಒಂದು ಸ್ಥಾನಮಾನಗಳನ್ನು ಬದಲಿಸುವಲ್ಲಿ ಸ್ತ್ರೀಯರು ಕೂಡ ಕುಟುಂಬದಲ್ಲಿ ಪ್ರಮುಖ ಪಾತ್ರವನ್ನು ಬೀರ್ತಾರೆ ಅನ್ನೋ ಒಂದು ಮಾತಿನಲ್ಲಿ ತುಂಬ ಅರ್ಥ ಇದೆ ಅಂತೇಳಿ ತಿಳ್ಕೋಬೇಕಾಗ್ತದೆ. ಮತ್ತು ನಾಲ್ಕನೇದಾಗಿ ಧಾರ್ಮಿಕ ನಂಬಿಕೆಗಳು ಮತ್ತು ನೈತಿಕ ನಿಯಮಗಳ ಪ್ರಭಾವದ ಕುಗ್ಗುವಿಕೆ ಹಾಗೂ ಲೌಕಿಕ ಮನೋಭಾವದ ವ್ಯಾಪಕ ಪ್ರಸಾರ. ಮುಖ್ಯವಾಗಿ ಧಾರ್ಮಿಕ ನಂಬಿಕೆಗಳು ಮತ್ತು ನೈತಿಕ ನಿಯಮಗಳ ಪ್ರಭಾವದ ಕುಗ್ಗುವಿಕೆ ಹಾಗೂ ಲೌಕಿಕ ಮನೋಭಾವದ ವ್ಯಾಪಕ ಪ್ರಸಾರ. ಕುಟುಂಬದ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಹೇಳಿದೆ. ನಮ್ಮ ಮೌಲ್ಯಗಳು, ನೈತಿಕ ನಿಯಮಗಳು, ಆಚಾರ ವಿಚಾರಗಳು, ಸಾಮಾಜಿಕ ಮೌಲ್ಯಗಳು, ಇವತ್ತು ನೈತಿಕತೆ, ಇವೆಲ್ಲವೂ ಕೂಡ ಕುಟುಂಬದಲ್ಲಿ ಸದಸ್ಯರ ಮೇಲೆ ಅವಿಭಕ್ತ ಕುಟುಂಬ ತುಂಬ ಹಿಡಿತವನ್ನು ಇಟ್ಟುಕೊಂಡಿದ್ದಂಥ ಒಂದು ಕಾಲ ಇತ್ತು. ಅವಿಭಕ್ತ ಕುಟುಂಬ ತನ್ನ ಸದಸ್ಯರ ಮೇಲೆ ತುಂಬ ಹಿಡಿತವನ್ನು, ಮೀನ್ಸ್ ಸೋಷಿಯಲ್ ಕಂಟ್ರೋಲ್, ಸಾಮಾಜಿಕ ನಿಯಂತ್ರಣವನ್ನು ಹಿಡಿದಿಟ್ಟುಕೊಂಡಿರ್ತಕ್ಕಂಥ ಒಂದು ಕಾಲ ಇತ್ತು. ಅದು ಬಹಳ ಮುಖ್ಯವಾಗಿ ಅದಕ್ಕೆಲ್ಲರೂ ಕೂಡ ಕುಟುಂಬಕ್ಕೆ ಸದಸ್ಯರು, ಕುಟುಂಬದಲ್ಲಿ ಇರತಕ್ಕಂಥ ಎಲ್ಲ ಸದಸ್ಯರು ಕೂಡ ಹೆದರ್ತಾ ಇದ್ದರು. ಅಣ್ಣ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ಚಿಕ್ಕಪ್ಪ ಇರ್ಬೋದು, ಸೋದರ ಮಾವ ಇರ್ಬೋದು, ಅಜ್ಜಿ ತಾತ ಇರ್ಬೋದು, ಎಲ್ಲರೂ ಒಟ್ಟಿಗೆ ಇದ್ದಾಗ ಯಾರಾದರೂ ನಮ್ಮ ನಡತೆಗಳನ್ನು ನೋಡಿದರೆ, ನಮ್ಮ ದುರಭ್ಯಾಸಗಳನ್ನು ನೋಡಿದರೆ ಬೈತಾರೆ ಅಥವಾ ಹೊಡಿತಾರೆ ಅವಿಭಕ್ತ ಕುಟುಂಬದಲ್ಲಿ ಅಂತ ಸದಸ್ಯರು ಹೆದರ್ತಾ ಇದ್ದರು. ಆದರೆ ಇವತ್ತು ನಮ್ಮ ಕುಟುಂಬ ಕೇಂದ್ರ ಕುಟುಂಬ ಸ್ವತಂತ್ರ ಕೇಂದ್ರ ಕುಟುಂಬಗಳಲ್ಲಿ ಹೆಚ್ಚು ಜನ ಇಲ್ಲದಿರೋದ್ರಿಂದ ಯಾರು ಕೂಡ ವ್ಯಕ್ತಿಗಳು ತಪ್ಪು ಮಾಡಿದಾಗ ನಾವು ಅವುಗಳನ್ನು ಇದು ಅನೈತಿಕತೆ, ಇದು ನೈತಿಕತೆ ಅಲ್ಲ, ಇದು ತಪ್ಪು ಅಂತ ಹೇಳತಕ್ಕಂಥ ಸ್ಥಿತಿಗೆ ನಾವು ತಲುಪಿಲ್ಲ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಇನ್ನು ಸ್ತ್ರೀ ಪುರುಷರ ನಡುವಿನ ಪಾವಿತ್ರ್ಯತೆ ಕೂಡ ಕಳ್ಕೊಳ್ತಾ ಇದೆ. ಸ್ತ್ರೀ ಪುರುಷರ ನಡುವೆ ಇರತಕ್ಕಂಥ ಒಂದು ಪಾವಿತ್ರ್ಯತೆ ಕೂಡ ಕಳ್ಕೊಳ್ತಾ ಇದೆ. ಯಾಕೆ ಸ್ತ್ರೀ ಸ್ವತಂತ್ರಳಾಗಿರೋದ್ರಿಂದ ಹಣವನ್ನು ಕೂಡ ಆಕೆ ಸಂಪಾದನೆ ಮಾಡೋದರಿಂದ ನಾನು ಕೂಡ ಸಂಸಾರಕ್ಕೆ ದುಡಿತಾ ಇದ್ದೀನಿ, ಅದರಿಂದ ಇಲ್ಲಿ ಯಾರದೂ ಕೂಡ ಮೇಲು ಕೀಳು ಅನ್ನೋ ಮನೋಭಾವನೆ ಬೇಡ ಅಂತೇಳಿ ಗಂಡಸಿಗೆ ವಿರುದ್ಧವಾಗಿ ಅಲ್ಲದಿದ್ದರೂ ಕೂಡ ಸರಿಸಮನಾಗಿ ಮಾತಾಡ್ತಕ್ಕಂಥ ಸ್ಥಿತಿಗೆ ಕೌಟುಂಬಿಕ ಒಂದು ಅಂಶಗಳು ಅಥವಾ ಕುಟುಂಬ ಬಂದಿದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಬದಲಾವಣೆಯಲ್ಲಿ ಐದನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂದರೆ ವ್ಯಕ್ತಿವಾದದ ಸ್ಫೂರ್ತಿ ಮತ್ತು ರಮ್ಯ ಪ್ರೇಮದ ಪರಿಣಾಮ. ಇತ್ತೀಚಿನ ದಿನಗಳಲ್ಲಿ ಕುಟುಂಬದಲ್ಲಿ ವ್ಯಕ್ತಿವಾದ ಜಾಸ್ತಿ ಆಗ್ತಾ ಇದೆ. ನಾನು ಹೇಳಿದ್ದೆ ನಡಿಬೇಕು, ನನ್ನ ಇದರ ರೀತಿಯೇ ನಡಿಬೇಕು, ನಾನು ಯಾರೂ ಹೇಳುವುದನ್ನು ಕೇಳುವುದಿಲ್ಲ ಅನ್ನಕ್ಕಂಥ ಮನಸ್ಸು. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಸ್ಥಾಪನೆಯ ಫಲಶ್ರುತಿಯಂತೆ ಇವತ್ತು ವ್ಯಕ್ತಿವಾದ ವ್ಯಾಪಕವಾಗಿ ಮನ್ನಣೆಯನ್ನು ಪಡೆದಿರತಕ್ಕಂಥದ್ದು. ವ್ಯಾಪಾರ ವಾಣಿಜ್ಯಗಳಲ್ಲಿ, ಆಚಾರ ವಿಚಾರಗಳಲ್ಲಿ, ಭಾಷಣ ಲೇಖನಗಳಲ್ಲಿ ವ್ಯಕ್ತಿವಾದದ ಪ್ರಭಾವವು ಇವತ್ತು ಎದ್ದು ಕಾಣ್ತಾ ಇದೆ. ಯಾವ್ಯಾವುದರಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಸ್ಥಾಪನೆಯ ಫಲಶ್ರುತಿಯಾಗಿ ವ್ಯಕ್ತಿವಾದ ಇಂದು ಹೆಚ್ಚು ಮನ್ನಣೆ ಪಡೆದಿದೆ. ವ್ಯಾಪಾರ ವಾಣಿಜ್ಯ, ಆಚಾರ ವಿಚಾರ, ಭಾಷಣ ಲೇಖನ, ಇಲ್ಲಿ ಇಂಥ ಒಂದು ಇದರಲ್ಲಿ ವ್ಯಕ್ತಿವಾದದ ಪ್ರಭಾವ ಎದ್ದು ಕಾಣಿಸ್ತಾ ಇದೆ. ವ್ಯಕ್ತಿವಾದದ ಬೆಳವಣಿಗೆ ಯಾವ ಹಂತಕ್ಕೆ ಹೋಗಿದೆ ಅಂದರೆ ವಿವಾಹ ಮತ್ತು ವಿವಾಹ ಪೂರ್ವ ಪ್ರೇಮ. ವಿವಾಹ ಆಗಿ ಇರ್ತಕ್ಕಂಥದ್ದು ಒಂದು ಸ್ಥಿತಿ, ವಿವಾಹ ಪೂರ್ವ ವಿವಾಹ ಆಗ್ದೇ ಪ್ರೇಮ ಒಂದು ವಿಚಾರಗಳಲ್ಲಿ ಇದನ್ನು ನಾವು ರಮ್ಯ ಪ್ರೇಮದ ಪರಿಣಾಮ ಅಂತೇಳಿ ಕರಿತೀವಿ. ಇನ್ಫ್ಲೂಯೆನ್ಸ್ ಆಫ್ ದಿ ಸ್ಪಿರಿಟ್ ಇನ್ ಇಂಡಿವಿಜುವಲಮ್ ಆಫ್ ರೊಮ್ಯಾಂಟಿಕ್ ಲವ್ ಅಂತೇಳಿ ಹೇಳ್ತಕ್ಕಂಥದ್ದು. ಇದರಿಂದ ಕುಟುಂಬದ ಮೇಲೆ ಕೆಟ್ಟ ಒಂದು ಪರಿಣಾಮ ಉಂಟಾಗ್ತದೆ. ಏಕೆಂದರೆ ಅನೇಕ ಕುಟುಂಬದಲ್ಲಿ ತಂದೆ ತಾಯಿಗಳು ಮಕ್ಕಳ ಮೇಲೆ ಕೌಟುಂಬಿಕ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಧರ್ಮವನ್ನು ಬಿಟ್ಟು, ಜಾತಿಯನ್ನು ಬಿಟ್ಟು ಬೇರೆ ಧರ್ಮ ಬೇರೆ ಜಾತಿಯ ವ್ಯಕ್ತಿಗಳನ್ನು ಅಥವಾ ಅವರು ಸಂಬಂಧಗಳನ್ನು ತಮ್ಮ ಯುವಕ ಯುವತಿಯರು ಆ ರೀತಿ ಸಂಬಂಧಗಳನ್ನು ತಮ್ಮ ಸಂಗಾತಿಗಳ ಆಯ್ಕೆಯನ್ನು ತಾವೇ ಮಾಡಿಕೊಂಡಾಗ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬರ್ತಾ ಇದೆ. ಹಾಗಾಗಿ ಎಷ್ಟೋ ತಂದೆ ತಾಯಿಗಳು ತಮ್ಮ ಮಗಳು ತಮ್ಮ ಮಗ ತಾವು ಒಪ್ಪಿದಂತಹ ಮದುವೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಮಕ್ಕಳಿಂದ ದೂರವಾಗ್ತಕ್ಕಂಥದ್ದು ಅಥವಾ ಮಕ್ಕಳೇ ಇಂಥ ವಿವಾಹವಾಗಿ ತಂದೆ ತಾಯಿಗಳನ್ನು ವೃದ್ಧಾಪ್ಯದಲ್ಲಿ ಸಾಕಬೇಕಾಗಿರ್ತಕ್ಕಂಥ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಹೆಂಡತಿಯೊಂದಿಗೆ ದೂರದ ಊರುಗಳಿಗೆ ಹೋಗಿ ಅನಿವಾರ್ಯವಾಗಿ ಸೇರಿರ್ತಕ್ಕಂಥವು ಕೂಡ ನಮ್ಮಲ್ಲಿ ಲಕ್ಷಾಂತರ ಉದಾಹರಣೆಗಳನ್ನು ನಾವು ನೋಡ್ಬೋದಾಗಿದೆ. ಮತ್ತು ಆರನೇದಾಗಿ ಸ್ತ್ರೀಯರ ಆರ್ಥಿಕ ಸ್ವಾತಂತ್ರ್ಯದ ಪ್ರಭಾವ. ಇವತ್ತು ಸ್ತ್ರೀಯರಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಏನಾಗಿದೆ, ಹೆಚ್ಚಾಗಿದೆ. ಈ ಆರ್ಥಿಕ ಸ್ವಾತಂತ್ರ್ಯ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಔದ್ಯೋಗಿಕ ಕ್ರಾಂತಿಯಿಂದಾಗಿ ಸ್ತ್ರೀಯರಿಗೆ ಅನೇಕ ಆರ್ಥಿಕ ಅವಕಾಶಗಳು ಇವತ್ತು ಮುಕ್ತವಾಗಿ ಸಿಕ್ಕಿದವೆ. ಅಡುಗೆ ಮನೆಯಲ್ಲಿಯೇ ಕಳೆಯುತ್ತಿದ್ದಂಥ ಸ್ತ್ರೀ ಇವತ್ತು ಪುರುಷನಿಗೆ ಸರಿಸಮನಾಗಿ ಕಾರ್ಖಾನೆ ಕಚೇರಿಗಳಲ್ಲಿ ಹಾಗೂ ಎಲ್ಲ ಕೆಲಸಗಳಲ್ಲೂ ದೈಹಿಕ ಶ್ರಮವನ್ನೂ ಕೂಡ ಲೆಕ್ಕಿಸದೆ ಇವತ್ತು ಸ್ತ್ರೀ ಪುರುಷರಿಗಿಂತಲೂ ಕೂಡ ಸರಿಸಮನಾಗಿ ದುಡಿಯತಕ್ಕಂಥ ಹಣವನ್ನು ಸಂಪಾದಿಸಬಲ್ತಕ್ಕಂಥ ಶಕ್ತಿಯನ್ನು ಇವತ್ತು ಹೊಂದಿದ್ದಾರೆ. ಕಾರ್ಯಾಲಯಗಳಲ್ಲಿ, ಕಾರ್ಖಾನೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ರಾಜಕೀಯದಲ್ಲಿ, ಮತ್ತು ಇವರು ಆರ್ಥಿಕವಾಗಿ ಸ್ವತಂತ್ರರಾಗಿ ಸ್ವಾವಲಂಬಿಗಳಾಗಿ ಮತ್ತು ಇವತ್ತು ಇವರಲ್ಲಿ ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದವೆ. ಸಣ್ಣ ಪುಟ್ಟ ವಸ್ತುಗಳನ್ನು ಕೊಳ್ಳತಕ್ಕಂಥ ಒಂದು ಅಂಶದಲ್ಲಿ ಸ್ತ್ರೀಯರು ಪುರುಷರಿಗಿಂತಲೂ ಕೂಡ ಹೆಚ್ಚಿನ ಒಂದು ಇದಕ್ಕೆ ಅಂಶಗಳನ್ನು ನಾವು ನೋಡ್ತಕ್ಕಂಥದ್ದು. ಈ ಒಂದು ಹೆಚ್ಚಿಗೆ ನಾವು ಹಿಂದೆ ಒಂದು ಗಾದೆ ಇತ್ತು, ಒಲೆಗೆ ಸ್ತ್ರೀ ಹೊಲಕ್ಕೆ ಪುರುಷ ಅನ್ನೋ ಒಂದು ಗಾದೆ ಇವತ್ತು ಮಾಯ ಆಗಿದೆ. ಒಲೆಗೆ ಸ್ತ್ರೀ ಅಂದರೆ ಅಡುಗೆ ಮಾಡೋದಕ್ಕೆ ಒಲೆ ಮುಂದೆ ಸ್ತ್ರೀ ಕೂತ್ಕೊಂಡು ಅಡುಗೆ ಮಾಡಬೇಕು, ಹೊಲಕ್ಕೆ ಪುರುಷ ಹೋಗಬೇಕು ಅಂತಕ್ಕಂಥದ್ದು ಇವತ್ತು ಹಳೆಯ ಕಾಲದ ಒಂದು ಮನೋಭಾವನೆಗೆ ಇಂದು ಯಾವ ಅರ್ಥನೂ ಇಲ್ಲ. ಅದು ಸಂಪೂರ್ಣವಾಗಿ ತನ್ನ ಅರ್ಥವನ್ನು ಕಳ್ಕೊಂಡಿದೆ. ಸ್ತ್ರೀ ತಮ್ಮ ವ್ಯಕ್ತಿತ್ವದ ಬೆಳವಣಿಗೆಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಮತ್ತು ತನ್ನನ್ನು ಶೋಷಣೆಯಾಗದಂತೆ ಎಚ್ಚರ ವಹಿಸ್ತಕ್ಕಂಥದ್ದು. ಪುರುಷನಿಗೆ ಸರಿಸಮನಾಗಿ ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಹಭಾಗಿತ್ವವನ್ನು ಹೊಂದುತ್ತಾ ತಾನೂ ಕೂಡ ನಿನಗೆ ಸರಿಸಮನಾಗಿ ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ತನ್ನ ಶೋಷಣೆಯನ್ನು ಮಾಡೋದಕ್ಕೆ ಬಂದಾಗ ಅದನ್ನು ಕೂಡ ಧಿಕ್ಕರಿಸಿ ಮತ್ತು ಅದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಹಂತಕ್ಕೆ ಕುಟುಂಬದಲ್ಲಿರ್ತಕ್ಕಂಥ ಸ್ತ್ರೀ ತಲುಪಿರತಕ್ಕಂಥದ್ದು ನಿಜವಾದಂಥ ಒಂದು ಸ್ವಾಗತಾರ್ಹವಾಗಿರ್ತಕ್ಕಂಥ ಅಂಶ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ಏಳನೇದಾಗಿ ಕುಟುಂಬದ ಅಲ್ಲಿ ಬದಲಾವಣೆಗಳಲ್ಲಿ ಏಳನೇ ಅಂಶವಾಗಿ ಸ್ತ್ರೀಯರ ಸಾಮಾಜಿಕ ಅಂತಸ್ತಿನ ಒಂದು ಏನು ಸುಧಾರಣೆ ಹಾಗೂ ಸ್ತ್ರೀ ವಿಮೋಚನಾ ಆಂದೋಲನದ ಪ್ರಭಾವ. ಅನೇಕ ಸ್ತ್ರೀಯರಿಗೆ ಅಂತಸ್ತನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಮ್ಮಲ್ಲಿ ಅನೇಕ ಸಮಾಜ ಸುಧಾರಕರು ರಾಜಾರಾಮ್ ಮೋಹನ್ ರಾಯ್ ಹಿಡಿದು ಅಥವಾ ಬಸವಣ್ಣರಿಂದ ಹಿಡಿದು ಅನೇಕ ಸಮಾಜ ಸುಧಾರಣಾ ಚಳುವಳಿಗಳು, ಸ್ವಾತಂತ್ರ್ಯ ಚಳುವಳಿಗಳು, ಭಕ್ತಿ ಪಂಥದ ಚಳುವಳಿಗಳು ಹಾಗೂ ಆಧುನಿಕ ಕಾಲದಲ್ಲಿ ಇವತ್ತು ಸ್ತ್ರೀಯರು ಹುಟ್ಟು ಹಾಕಿಕೊಂಡಿರತಕ್ಕಂಥ ಅನೇಕ ಆಂದೋಲನಗಳು, ಅನೇಕ ಸ್ತ್ರೀಶಕ್ತಿ ಸಂಘಗಳು ಮತ್ತು ಸ್ತ್ರೀಯರ ಪರವಾಗಿ ಇವತ್ತು ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಕಾನೂನುಗಳನ್ನು ನಾವು ನೋಡಿದರೆ ಸ್ತ್ರೀಯರ ಸಾಮಾಜಿಕ ಅಂತಸ್ತಿನಲ್ಲಿ ಸುಧಾರಣೆಯಾಗಿದೆ, ಸ್ತ್ರೀ ವಿಮೋಚನೆ ಆಗ್ತಾ ಇದೆ ಅನ್ನೋದ್ರ ಪ್ರಭಾವವನ್ನು ಕೂಡ ನಾವಿದರಲ್ಲಿ ಕಾಣ್ತಾ ಇದ್ದೀವಿ. ಹಾಗೆಯೇ ಬಹಳ ಮುಖ್ಯವಾಗಿ ಇವತ್ತು ಅನೇಕ ಬದಲಾವಣೆ, ಸ್ತ್ರೀಯರ ಸಾಮಾಜಿಕ ಅಂತಸ್ತಿನಲ್ಲಿ ಉಂಟಾದಂಥ ಬದಲಾವಣೆಯಿಂದಾಗಿ ಕುಟುಂಬದಲ್ಲಿ ಸ್ತ್ರೀ ಪುರುಷರ ನಡುವಿನ ಸಂಬಂಧಗಳು ಇವತ್ತು ಬದಲಾಗ್ತಾ ಇದ್ದಾವೆ. ಕೇಂದ್ರ ಕುಟುಂಬದಲ್ಲಿ ತಿಕ್ಕಾಟಗಳು ಮತ್ತು ಸಂಘರ್ಷಗಳನ್ನು ಕಾಣ್ಬೋದು. ಏಕೆ ಅಂದರೆ ಸ್ತ್ರೀಯರು ಕೂಡ ಪುರುಷರಿಗೆ ಸರಿಸಮನಾಗಿ ದುಡಿಯೋದ್ರಿಂದ, ಅವರು ಕೂಡ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ ಅನ್ನೋ ಕಾರಣದಿಂದ ಪುರುಷರನ್ನು ಕೆಲವು ವಿಚಾರಗಳಲ್ಲಿ ಸರಿಸಮನಾಗಿ ಮಾತಾಡೋದ್ರಿಂದ ಇಬ್ಬರಿಗೂ ಕೂಡ ಕೆಲವು ವೇಳೆ ಸಂಘರ್ಷ ಮತ್ತು ತಿಕ್ಕಾಟಗಳಿಗೆ ಅವಕಾಶ ಆಗ್ತಕ್ಕಂಥದ್ದನ್ನು ನಾವು ಇವತ್ತು ಸತಿಪತಿಯರ ನಡುವಿನ ವಿರಸ ಅಥವಾ ಅವರ ಕೆಲವು ಸಣ್ಣ ಕ್ಷುಲ್ಲಕ ವಿಚಾರಗಳಿಗೆ ಹೆಂಡತಿ ಗಂಡನನ್ನು ಕೊಲೆ ಮಾಡ್ತಕ್ಕಂಥದ್ದು, ಗಂಡ ಹೆಂಡತಿಯನ್ನು ಕೊಲೆ ಮಾಡ್ತಕ್ಕಂಥದ್ದನ್ನು ದಿನಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ಇದು ನಮಗೆ ಸಮಾಜದಲ್ಲಿ ನಡೀಬಾರ್ದು ಅಂತ ಹೇಳಿ ನಾವು ಅಂದ್ಕೊಂಡ್ರೂ ಕೂಡ ಇವತ್ತು ಆಲ ಕೆಲವು ಕಡೆ ಸಣ್ಣ ಪುಟ್ಟ ವಿಚಾರಗಳಿಗೆ ಈ ಥರ ನಡೀತಾ ಇದೆ. ಇದು ಒಂದು ದೌರ್ಭಾಗ್ಯ, ಆ ಮಕ್ಕಳ ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳ ದೌರ್ಭಾಗ್ಯವೇ ಸರಿ. ಅದರಿಂದ ತಂದೆ ತಾಯಿಗಳು ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಮರೆತು ಮಕ್ಕಳ ಬೆಳವಣಿಗೆ ಕಡೆ ಗಮನ ಹರಿಸ್ಬೇಕು. ಹಾಗೆ ಇಲ್ಲಿ ಮಕ್ಕಳ ಜನನದ ಇಳಿಮುಖ, ಇವತ್ತು ಕುಟುಂಬದ ಗಾತ್ರ ಗಣನೀಯವಾಗಿ ಇವತ್ತು ಇಳಿತಾ ಇದೆ, ಚಿಕ್ಕದಾಗ್ತಾ ಇದೆ. ನಗರಗಳಲ್ಲಂತೂ ಅವಿಭಕ್ತ ಕುಟುಂಬಗಳು ಇವತ್ತು ತುಂಬ ಕಾಣದಗೆ ಸಾಧ್ಯವೇ ಇಲ್ಲ. ಕುಟುಂಬವೆಂದರೆ ಇಂದು ವಿಭಕ್ತ ಕುಟುಂಬವೇ ಆಗಿದೆ ಎನ್ನುವ ರೀತಿಯಲ್ಲಿ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ. ಮಕ್ಕಳ ಜನದ ಇಳಿಮುಖ ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಇವತ್ತು ಹೆಚ್ಚು ಮಕ್ಕಳನ್ನು ನಗರ ಮತ್ತು ಗ್ರಾಮೀಣ ಪ್ರದೇಶದ ಜನ ಯಾರೂ ಕೂಡ ಪಡ್ಕಂತಲ್ಲ. ಹಿಂದೆ ಗ್ರಾಮೀಣ ಭಾಗದ ಜನ ಒಂದು ಗಾದೆ ಹೇಳ್ತಾ ಇದ್ರು, ಮಳೆ ಬಂದರೆ ಕೆಟ್ಟದ್ದಲ್ಲ, ಮಕ್ಕಳಾದರೆ ಕೆಟ್ಟದ್ದಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಹೆಚ್ಚು ಮಕ್ಕಳನ್ನು ನಗರ ಮತ್ತು ಗ್ರಾಮೀಣ ವಾಸಿಗಳು ಯಾರೂ ಕೂಡ ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆಂದರೆ ಮಕ್ಕಳನ್ನು ಎತ್ತು ಒತ್ತು ಸಾಕಿ ಸಲಹಿ ಅನ್ನೋ ಹೊಣೆಗಾರಿಕೆ ಮತ್ತು ಜೀವನ ಶೈಲಿ, ಜೀವನ ಅವಶ್ಯಕವಾದ ವಸ್ತುಗಳ ಬೆಲೆ ದುಬಾರಿ ಆಗಿರೋದ್ರಿಂದ ಒಂದು ಎರಡು ಮಕ್ಕಳನ್ನು ಪಡ್ಕೊಂಡು ಅವ್ರಿಗೇ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಒಳ್ಳೆಯ ಜೀವನವನ್ನು ಕೊಡೋಣ ಅಂತೇಳಿ ಹೆಚ್ಚೆಚ್ಚು ಮಕ್ಕಳನ್ನು ಮಾಡ್ಕೊಂಡೇ ನಮ್ಮ ಕುಟುಂಬಗಳಲ್ಲಿ ಮಕ್ಕಳ ಜನನ ದರ ಇವತ್ತು ಇಳಿಮುಖ ಆಗ್ತಿರೋದು ಒಂದು ಕೂಡ ಬದಲಾವಣೆ, ಕುಟುಂಬದಲ್ಲಿ ಆಗಿರತಕ್ಕಂಥ ಬದಲಾವಣೆ. ಇನ್ನು ಒಂಬತ್ತನೇದಾಗಿ ವಿವಾಹ ವಿಚ್ಛೇದನ, ಡೈವರ್ಸ್, ಕುಟುಂಬದ ಒಂದು ಕಾರ್ಯಗಳಲ್ಲಾಗಿರ್ತಕ್ಕಂಥ ಬದಲಾವಣೆ ಅಂದರೆ ಡೈವರ್ಸ್. ಸಾಂಪ್ರದಾಯಿಕ ಕುಟುಂಬಕ್ಕಿಂತ ಇಂದು ಆಧುನಿಕ ಕುಟುಂಬ ವಿವಾಹ ವಿಚ್ಛೇದನದ ಸವಾಲನ್ನು ಎದುರಿಸ್ತಾ ಇದೆ. ಸಣ್ಣ ಪುಟ್ಟ ವಿಚಾರಗಳಿಗಾಗಿ ಪತಿ ಪತ್ನಿಯರ ವಿರಸ, ಸರಸ ಇರುವ ಜಾಗದಲ್ಲಿ ಇವತ್ತು ಸಣ್ಣ ಪುಟ್ಟ ವಿಚಾರಕ್ಕೆ ವಿರಸ ಉಂಟಾಗಿ ಶಾಶ್ವತವಾಗಿರ್ತಕ್ಕಂಥ ಒಂದು ಪ್ರತ್ಯೇಕತೆಯನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇರುವಂತೆ ಭಾರತದಲ್ಲೂ ಕೂಡ ಈ ಒಂದು ವಿಚ್ಛೇದನಗಳ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೆ. ಹಿಂದೆ ಧರ್ಮ, ದೇವರು, ಧಾರ್ಮಿಕ ವಿಧಿ, ಏನು ಕನ್ಯತ್ವ, ಪಾವಿತ್ರತೆ, ವಿಧೇಯತೆ ಮುಂತಾದ ವಿವಾಹ ಸಂಬಂಧ ಕಲ್ಪನೆಗಳು ಇವತ್ತು ತಮ್ಮ ಮೌಲ್ಯವನ್ನು, ಅರ್ಥವನ್ನು ಕಳ್ಕೊಂಡಿದ್ದೇವೆ. ಪಾಶ್ಚಿಮಾತ್ಯ ದೇಶದಲ್ಲಿದ್ದಂತೆ ಇವತ್ತು ಅಮೇರಿಕದಲ್ಲಿ ಶೇಕಡ 25 ವಿವಾಹಗಳು ವಿಚ್ಛೇದನದಲ್ಲಿ ಅಂತ್ಯಗೊಳ್ಳುತ್ತವೆ. ಹಾಗೆ ವಿಚ್ಛೇದನ ಪ್ರಕರಣಗಳು ಕೂಡ ಭಾರತದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಇನ್ನು ಕೊನೆಯದಾಗಿ ಪೋಷಕರು ಮತ್ತು ಯುವಕರ ನಡುವಿನ ಸಂಘರ್ಷ. ಕುಟುಂಬದಲ್ಲಿ ಪೋಷಕರು ಮತ್ತು ತಂದೆ ತಾಯಿಗಳು ಮತ್ತು ಯುವಕರು ಒಟ್ಟೊಟ್ಟಿಗೆ ಎಲ್ಲ ಜೊತೆಯಾಗಿ ಇದ್ದು ಹೋಗ್ತಕ್ಕಂಥ, ನಡ್ಕೊಂಡು ಹೋಗ್ತಕ್ಕಂಥ ಒಂದು ಅಂಶ ಇತ್ತು. ಆದರೆ ಇವತ್ತು ಬೆಳೆದಂಥ ಯುವಕ ಯುವತಿಯರು ಈ ಒಂದು ಕುಟುಂಬದಲ್ಲಿ, ನಗರದಲ್ಲಿರ್ತಕ್ಕಂಥ ಕುಟುಂಬದಲ್ಲಿ ತಂದೆ ತಾಯಿಗಳ ಮಾತುಗಳನ್ನು ಕೇಳ್ತಾ ಇಲ್ಲ ಮತ್ತು ತಾವು ಕೂಡ ನಮಗೆ ತಿಳಿದಿದೆ ವಿಚಾರ ಎನ್ನುವ ರೀತಿಯಲ್ಲಿ ವರ್ತಿಸೋದ್ರಿಂದ ತಂದೆ ತಾಯಿಗಳು ಮತ್ತು ಪೋಷಕರು ಮತ್ತು ಯುವಕರ ನಡುವೆ ಕುಟುಂಬದಲ್ಲಿ ಆಗಾಗ್ಗೆ ಕ್ಷುಲ್ಲಕ ಕಾರಣಗಳಿಗಾಗಿ ತಿಕ್ಕಾಟ, ಘರ್ಷಣೆಗಳು ನಡೀತಾ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಹಿಂದೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಭಾರತೀಯ ಸಮಾಜದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಮಕ್ಕಳು ಅವಿಭಕ್ತ ಕುಟುಂಬದಲ್ಲಿ, ಗ್ರಾಮೀಣ ಭಾಗದಲ್ಲಿರ್ಬೋದು, ನಗರ ಭಾಗದಲ್ಲಿರ್ಬೋದು, ಅಥವಾ ಯಾವುದೇ ಕುಟುಂಬದಲ್ಲಿ ವಿರೋಧವನ್ನು ಹೇಳ್ತಿರಲಿಲ್ಲ. ಈಗ ತಕ್ಷಣ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಸ್ಥಿತಿಯನ್ನು ಇವತ್ತು ನಮ್ಮ ಕುಟುಂಬದಲ್ಲಿ ಕಾಣತಕ್ಕಂಥ ಒಂದು ಇದು ಉಂಟಾಗಿದೆ. ಇಷ್ಟು ಕುಟುಂಬ ಒಂದು ಏನು ತಮ್ಮ ಆಧುನಿಕ ಸಮಾಜದಲ್ಲಿ ಬದಲಾವಣೆಗಳನ್ನು, ಎಷ್ಟು ಬದಲಾವಣೆಗಳನ್ನು ಒಳಗೊಂಡಿದೆ, ಯಾಕೆ ಬದಲಾವಣೆ ಕುಟುಂಬದ ಒಳಗಡೆ ಆಗ್ತಾ ಇದೆ ಅನ್ನೋ ವಿಚಾರಗಳನ್ನು ಸವಿವರವಾಗಿ ನಾನು ನಿಮಗೆ 10 ಅಂಶಗಳಲ್ಲಿ ಕುಟುಂಬ ಬದಲಾವಣೆಗೆ ಕಾರಣಗಳೇನು, ಕೈಗಾರೀಕರಣ, ನಗರೀಕರಣ, ಶಿಕ್ಷಣ ಮತ್ತು ಸ್ತ್ರೀಯರ ಸ್ಥಾನಮಾನ ಹಾಗೂ ಕಾನೂನುಗಳು ಮತ್ತು ಯುವಕ ಮತ್ತು ಯುವತಿಯರು ಹಿರಿಯರ ನಡುವೆ ಉಂಟಾಗ್ತಕ್ಕಂಥ ಸಂಘರ್ಷಗಳು ಇವೆಲ್ಲವೂ ಕೂಡ ಏನು ಕಾರಣಗಳಾಗಿ ಪರಿಣಮಿಸಿ ನಮ್ಮಲ್ಲಿ ಬದಲಾವಣೆಯ ಒಂದು ಗಾಳಿಯನ್ನು ಕುಟುಂಬದಲ್ಲಿ ಬೀಸ್ತಾ ಇದೆ ಅನ್ನೋದನ್ನು ಇಷ್ಟೊತ್ತು ನಿಮ್ಮ ಮುಂದೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಕೊನೆಯದಾಗಿ, ನಮ್ಮ ಕುಟುಂಬ ಪರಿವರ್ತನೆ ಆಗ್ತಿರೋದೇನೋ ಸಹಜ, ಆದರೆ ಜೊತೆ ಜೊತೆಗೆ ಅನೇಕ ಅನೇಕ ಸಮಸ್ಯೆಗಳು ಕೂಡ ನಮ್ಮ ಕುಟುಂಬದಲ್ಲಿದ್ದಾವೆ. ಆದರೂ ಕೂಡ ಪಾಶ್ಚಿಮಾತ್ಯ ಸಮಾಜಗಳಿಗೆ ಹೋಲಿಸಿದರೆ ಭಾರತೀಯ ಸಮಾಜದಲ್ಲಿ ಕುಟುಂಬಗಳ ಮಹತ್ವ ಏನು ಹೆಚ್ಚಾಗಿ ಕಳ್ಕೊಂಡಿರ್ತಕ್ಕಂಥ ಅಂಶ ಕಾಣ್ತಾ ಇಲ್ಲ. ವಿವಾಹ ವಿಚ್ಛೇದನಗಳು ಕೂಡ ಪಾಶ್ಚಿಮಾತ್ಯ ಸಮಾಜಗಳಿದ್ದಂತೆ ಭಾರತೀಯ ಸಮಾಜದಲ್ಲಿ ಏನೂ ಇಲ್ಲ. ಆಧುನಿಕ ಕೇಂದ್ರ ಕುಟುಂಬ ಹಿಂದೆಂದಿಗಿಂತಲೂ ಕೂಡ ಅತ್ಯಧಿಕ ವೇಗವಾಗಿ ಮುನ್ನಡೆಯುತ್ತಿದ್ದರೂ ಕೂಡ ಅನೇಕ ಕೆಲವು ಅಂಶಗಳನ್ನು ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಕುಟುಂಬದಲ್ಲಿ ಬೇರೆ ಕುಟುಂಬಗಳಂತೆ ಬೇರೆ ರಾಷ್ಟ್ರಗಳಲ್ಲಿ ಕುಟುಂಬಗಳಲ್ಲಿ ಬದಲಾವಣೆ ಅಥವಾ ಕುಟುಂಬಗಳಲ್ಲಿ ಆಗಿರತಕ್ಕಂಥ ಒಂದು ಅಂಶಗಳನ್ನು ಬಿಟ್ಕೊಟ್ಟಿಲ್ಲ. ಮೆಕೇವರ್ ಮತ್ತು ಪೇಜ್ ಅವರು ಹೇಳಿದಂತೆ, ಬಿಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಜನ ದೇಶಕ್ಕಾಗಿ ಹೋರಾಟ ಮಾಡ್ಬೋದು, ಪ್ರಾಣ ಬಿಡ್ಬೋದು, ಆದರೆ ತಮ್ಮ ಕುಟುಂಬಕ್ಕಾಗಿ ಅವರು ಜೀವನ ಪರ್ಯಂತ ಶ್ರಮಿಸುವರು ಅನ್ನೋ ಮಾತನ್ನು ಅವರು ಹೇಳ್ತಕ್ಕಂಥದ್ದನ್ನು ನೆನಪಿಸ್ಕೊಳ್ತಾ ಮೆಕೇವರ್ ಪೇಜ್ ಹೇಳಿರ್ತಕ್ಕಂಥದ್ದು ಏನು, ಬಿಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ದೇಶಕ್ಕೋಸ್ಕರ ಜನ ಹೋರಾಟ ಮಾಡ್ಬೋದು ಮತ್ತು ಪ್ರಾಣ ಬಿಡ್ಬೋದು, ಆದರೆ ಅದೆಲ್ಲ ಮಾಡೋದು ಏನಕ್ಕೆಂದರೆ ತಮ್ಮ ಕುಟುಂಬಕ್ಕೋಸ್ಕರ ಅನ್ನೋ ಒಂದು ಮಾತನ್ನು ಹೇಳ್ತಾ, ನೀವು ನಾನು ಹೇಳಿರ್ತಕ್ಕಂಥ ಒಂದು ಎಲ್ಲ ಕುಟುಂಬ ಅಂದರೆ ಏನು, ಕುಟುಂಬದ ಅರ್ಥ ವ್ಯಾಖ್ಯೆ, ಕುಟುಂಬದ ಪ್ರಕಾರಗಳು, ಕುಟುಂಬದ ಕಾರ್ಯಗಳು ಮತ್ತು ಕುಟುಂಬದ ಬಗೆಗಳು ಅಥವಾ ವಿಧಗಳು ಮತ್ತು ಕುಟುಂಬದ ಬದಲಾವಣೆಗೆ ಕಾರಣಗಳು ಎಲ್ಲ ವಿಚಾರಗಳನ್ನು ಕೂಡ ಗಮನ ಇಟ್ಟು ಕೇಳಿದ್ದಕ್ಕೆ ನಿಮ್ಮೆಲ್ರಿಗೂ ವಂದಿಸ್ತಾ ನನ್ನ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಕುಣಿಗಲ್ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಪುಟ್ಟರಾಜು ಆರ್. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, ಎಸ್ಎಸ್ಐಟಿ ಕ್ಯಾಂಪಸ್, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿ ಮುದ್ರಣ ರಶ್ಮಿ ಅಮ್ಮೆಂಬಳ, ಧ್ವನಿ ಸಂಕಲನ ವಿನಯ್ ಕುಮಾರ್ ಎಸ್ಎಸ್.